ಸರಸ್ವೀಶಾತ್ಮಕ ವಿಷ್ಣೋರ್ವಸ್ಥಾ ಸಮಸ್ತಃ ಸಕಲಗುಣನಿಧಿಃದೋಷವ್ಯಪೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತ. ಯಾವುದೀಗ 28 ಅಲ್ಲ 28 ಅಲ್ಲ ಅಧ್ಯಾಯ 28 ಹೌದಲ್ಲ ಅಲ್ಲ ಅಧ್ಯಾಯ ಹೇಳಿ ಫಸ್ಟ್ ನನಗೆ. ಯದಾ ಮನಸ್ಸಂ ವಿರಜಂ ಯೋಗೇನ ಸುಸಮಾಹಿತಂ ಕಾಷ್ಠಾಂ ಭಗವತೋ ಧ್ಯಾಯೇತ್ ಸ್ವನಾಸಾಗ್ರಾವಲೋಕನಃ. ಈಗ ಧ್ಯಾನ ಮಾಡ್ತಾ ಕೊಡ್ಬೇಕು ಅಂತ ಹೇಳಿದ್ರು. ಪ್ರಸನ್ನವದನಾಂ ಭೋಜಂ ಪದ್ಮಗರ್ಭಾರುಣೇಕ್ಷಣಂ ನೀಲೋತ್ಪಲದಲ ಶ್ಯಾಮಂ ಶಂಖಚಕ್ರಗದಾಧರಂ. ಪ್ರಸನ್ನವದನಾಂ ಭೋಜಂ, ಅಂಭೋಜ ಅಂದ್ರೆ ಕಮಲ, ವದನ ಮುಖ ಕಮಲ. ಪ್ರಸನ್ನವದನಾಂ ಭೋಜಂ, ಪ್ರಸನ್ನವಾದ ಮುಖ ಕಮಲದ. ಪದ್ಮಗರ್ಭ ಅರುಣೇಕ್ಷಣ, ಕಮಲ ಪುಷ್ಪದ ಒಳಭಾಗದಂತಹ ಕೆಂಪಾದ ಕಣ್ಣುಗಳನ್ನು ಹೊಂದಿರುವ ಅಂದರೆ ಪುಂಡರೀಕಾಕ್ಷನಾದ. ನೀಲೋತ್ಪಲದಲ ಶ್ಯಾಮ, ಕನ್ನೈದಿಲೆಯಂತೆ ನೀಲವರ್ಣದ. ಶಂಖಚಕ್ರ ಗದಾಧರಂ, ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ ಹರೇರ್ಭುಜ. ಅದಕ್ಕೆ ಆಚಾರ ಧ್ಯಾನ ಮಾಡಬೇಕಾದ್ರೆ ಅದನ್ನೇ ಹೇಳ್ತಾರೆ, ಶಂಖಚಕ್ರ ಗದಾಧರಂ ಆರೂಪನೇ ಇರಬೇಕು. ಲಸತ್ ಪಂಕಜ ಕಿಂಜಲ್ಕ ಪೀತ ಕೌಶೇಯ ವಾಸಸ. ಲಸತ್ ಪಂಕಜ ಕಿಂಜಲ್ಕ, ಬಳಿತಕ್ಕಂತಹ ಕಮಲದ ಕೇಸರದಂತಹ ಪೀತವರ್ಣದ ರೇಷ್ಮೆ ವಸ್ತ್ರವನ್ನು ಹುಟ್ಟಿರುವ ಅಂದರೆ ಪೀತಾಂಬರಧಾರಿಯಾದ ಅಂತ ಅರ್ಥ. ಲಸತ್ ಪಂಕಜ ಕಿಂಜಲ್ಕ ಪೀತ ಕೌಶೇಯ ವಾಸಸಂ ತದ್ವತ್ ಪೀತಂ. ಪಂಕಜ ಕಿಂಜಲ್ಕಂ ಅಂದರೆ ಕೇಸರ, ಕೇಸರದಂತೆ ಪೀತವಾದ ಕೌಶೇಯದ ಕೌಶೇಯ ಅಂದರೆ ರೇಷ್ಮೆ, ರೇಷ್ಮೆ ಪೀತಾಂಬರ ಧರಿಸಿರತಕ್ಕಂತಹ. ಶ್ರೀವತ್ಸ ವಕ್ಷಸಂ, ಶ್ರೀವತ್ಸ ಲಾಂಛನಾದ. ಭ್ರಾಜತ್ ಕೌಸ್ತುಭ ಆಮುಕ್ತ ಗಂಧರಂ, ಹೊಡಿತಕ್ಕಂತಹ ಕೌಸ್ತುಭವು ಕಟ್ಟಲ್ಪಟ್ಟಿರುವ ಕತ್ತನ್ನು ಹೊಂದಿರುವ. ಭ್ರಾಜತ್ ಕೌಸ್ತುಭ ಆಮುಕ್ತ ಗಂಧ, ಆಮುಕ್ತ ಅಂದರೆ ಬಿಗಿದಿರುವ, ಕುತ್ತಿಗೆ ಕ್ಲೋಸ್ ಆಗಿರುತ್ತೆ ನೆಕ್ಲೆಸ್, ಕ್ಲೋಸ್ ಆಗಿದ್ರೆ ನೆಕ್ಲೆಸ್ ಅದು, ಇಲ್ಲೋರು ಹಾರ ಆಗುತ್ತೆ. ಭ್ರಾಜತ್ ಕೌಸ್ತುಭ ಮುಕ್ತ ಆಮುಕ್ತ ಗಂಧರಂ. ಆಮೇಲೆ ಮತ್ತದ್ವಿರೇಭ ಆಕುಲಯ ಪರೀತಂ ವನಮಾಲಯ, ವನಮಾಲಯ ಪರೀತಂ, ವನಮಾಲೆ ಹಾಕ್ಕೊಂಡಿದ್ದಾನೆ. ವನಮಾಲೆ ಅಂದ್ರೇನು? ಆಪಾದಲಂಬಿನಿ ಮಾಲಾ ವನಮಾಲೆ ತೆಭಿದೇ. ಆಪಾದಲಂಬಿನಿ, ಪಾದದವರಿಗೂ ಬಂದರೆ ವನಮಾಲ ಅಂತ ಕರಿಬೇಕು. ಕತ್ತಿನಿಂದ ಪಾದದವರಿಗೂ ಬಂದರೆ ವನಮಾಲ ಅಂತ ಹೆಸರು. ಯಾವುದು ನಿಷಿದ್ಧ ಹೂ ಆಗಬಾರ್ದು ಅಷ್ಟೇ, ನಿಷಿದ್ಧ ಹೂ ಆಗದೆ ಮಿಹಿತ ಹೂ ಯಾವುದಾದ್ರೂ ಪರವಾಗಿಲ್ಲ. ಪರಮಾತ್ಮ ಉಳಿದವರು ಯಾರು ನಾಭಿ ದಾಟಬಾರ್ದು, ನಾಭಿ ದಾಟಬಾರ್ದು ಉಳಿದವರಿಗೆಲ್ಲ. ವನಮಾ ಇವರ ಸಿನಿಮಾ ಆಕ್ಟ್ರೆಸ್ಗೆಲ್ಲ ನಾಭಿ ವನಮಾಲ ಹಾಕಿಬಿಡ್ತಾರೆ ಅವರೆಲ್ಲ, ಗೊತ್ತಾಯ್ತಲ್ಲ ಕಾಲಿನವರಿಗೂ. ಪಾಪ ಅವರಿಗೂ ಪಾಪ ಇವರಿಗೂ ಪಾಪ, ಆದರೆ ತಪ್ಪು ಅದೇ ಅದಕ್ಕೆ ಹೇಳಿತ್ತು ನಾಭಿ ದಾಟಬಾರ್ದು. ಹೃದಯ ಹಾಕ ಹಾರ ಹಾಕೋದ್ರೆ ಹೃದಯದೊಳಗೆ ಪರಮಾತ್ಮ ಇದ್ದಾನೆ, ಆತನಿಗೆ ಹಾರ ಅಂತ. ಯಾರ್ಯಾರು ಹಾರ ಹಾಕೋ ಉದ್ದೇಶ ಏನಂತ, ಅವ್ರಿಗೆ ಹಾರ ಅಲ್ಲ, ಅವ್ರ ಹೃದಯದಲ್ಲಿ ದೇವರಿದ್ದಾನೆ, ದೇವ್ರಿಗೆ ಹಾರ ಅಂತ. ಗೊತ್ತಾಯ್ತಾ? ದೇವ್ರ ಸುತ್ತ ಕವರ್ ಆಗಬೇಕು ಅಂತ ಹಾಕೋದು. ಮತ್ತದ್ವಿ ಇದ್ರೆ ಇಲ್ಲೋರು ಇಲ್ಲೋರು ಹಾಕ್ಲೇಬಾರ್ದು. ರಾಜ ಇವರೇನು ಹಾಕೆ ಹಾಕೋದು? ಯಾರು 20 ಜನಕ್ಕೆ ಹಾಕಿರ್ತಾರೆ ಹಾರನ? ಹಾಕೋದು ತರೋದು ಹಾಕೋದು, ಹಾಕೋದು ತರೋದು ಹಾಕೋದು. ಹಿಂದೆ ಮುಂದೆ ಹಾಕ್ತಾರೆ, ಹಿಂದಿನಿಂದ ಕೊಡ್ರಿ ಕೊಡ್ರಿ ಅಂತ ಕೇಳ್ತಾರೆ. ಈ ಕಡೆಯಿಂದ ಬರ್ತಾರೆ, ಸ್ವಲ್ಪ ಕೊಡ್ತೀರ ಹಾರ ಅಂತಾರೆ, ಇಸ್ಕೊಡೋಗಿ ಇದೊಬ್ಬರಿಗೆ ಹಾಕ್ತಾರೆ, ಮತ್ತೆ ಅವ್ರಿಗೆ ಮತ್ತೊಬ್ಬರಿಗೆ ಹಾಕ್ತಾರೆ. ಅದಕ್ಕೆ ಹಾರ ಹಾಕ್ಬೇಕಾದ್ರೆ ಹೆದರಿಕೆ ಹಾಕಿದ್ರು, ಎಷ್ಟು ಜನಕ್ಕೆ ಹಾಕಿರ್ತಾರೋ ಅಂತ ಹೇಳಿ ಯೋಚನೆ ಮಾಡ್ಬೇಕಾದ್ರೆ ಅರ್ಥನೇ ಇಲ್ಲ ಅದಕ್ಕೆ. ಮತ್ತದ್ವಿರೇಪ ಆಕುಲಯ ಪರೀತಂ ವನಮಾಲಯ, ವನಮಾಲೆ ಹೇಗಿದೆ ಅಂದ್ರೆ ಮತ್ತದ್ವಿರೇಪ ಆಕುಲಯ, ಮದಿಸಿದಂಕ ದುಂಬಿಗಳು ಮುಚ್ಚಿಬಿಟ್ಟಿವೆ ಅಂತ. ಅಂದ್ರೆ ಒಳ್ಳೆ ಜೇನು ತುಂಬಿದ ಹಾರ ಅಂತ ಅರ್ಥ. ದುಂಬಿಗಳಿವೆ ಅಂತ ತಾತ್ಪರ್ಯ ಏನಂತ ಕೇಳಿದ್ರೆ, ಒಳ್ಳೆ ಫ್ರೆಶ್ ಆಗಿರತಕ್ಕಂತಹ ಶ್ರೇಷ್ಠವಾದಂಥ ಪುಷ್ಪಗಳ ಹಾರವನ್ನ ವನಮಾಲೆ ಮಾಡಿ ಹಾಕಿಕೊಂಡಿದ್ದಾನೆ. ಪರಾರ್ಘ್ಯಾಹಾರ ವಲಯ, ಇದು ಯಾತಕ್ಕೆ ಅಂದ್ರೆ ಪ್ಲಾಸ್ಟಿಕ್ ಆದ್ರೆ ಬರಲ್ಲ ದುಂಬಿ ಅಲ್ಲಿಗೆ, ಪ್ಲಾಸ್ಟಿಕ್ ಎಷ್ಟೇ ಅಟ್ರಾಕ್ಟಿವ್ ಇದ್ರೂ ದುಂಬಿ ಬರಲ್ಲ ಅಲ್ಲಿಗೆ. ಸೊ ಅದೇ ಟೆಸ್ಟ್, ಅದು ಒಳ್ಳೆ ಹೂ ಅಲ್ಲ ಅನ್ನೋದಕ್ಕೆ ಟೆಸ್ಟ್ ಏನಂತ ಕೇಳಿದ್ರೆ, ದುಂಬಿಗಳು ಬಂದ್ರೆ ಒಳ್ಳೆ ಹೂ ಅಂತ ಅರ್ಥ. ಹೇಗೆ ಹಂಸ ಕ್ಷೀರಣ್ಯಾಯದಲ್ಲಿ ಹಂಸ ಕುಡಿದ್ರೆ ಹಾಲು ಅಂತ ಕರೀತಾರೆ ಹಾಗೆ. ಪರೀತಂ ವನಮಾಲಯ ಪರಾರ್ಘ್ಯ ಹಾರ ವಲಯ ಕಿರೀಟ ಅಂಗದ ನೂಪುರಂ. ಪರಾರ್ಘ್ಯ ಹಾರ ವಲಯ ಕಿರೀಟ ಅಂಗದ ನೂಪುರ, ಅರ್ಘ್ಯ ಅಂದ್ರೆ ಬೆಲೆ, ಪರಾರ್ಘ್ಯ ಅಂದ್ರೆ ತುಂಬಾ ಬೆಲೆ ಬಾಳತಕ್ಕಂತಹ, ಹಾರ ಅಂದ್ರೆ ಮುತ್ತಿನ ಹಾರನ ಹಾರ ಅಂತ ಕರೀತಾರೆ. ಸಾಮಾನ್ಯವಾಗಿ ಹಾರ ಅಂದ್ರೆ ಹಾರ, ವಿಶೇಷವಾಗಿ ಹಾರ ಅಂದ್ರೆ ಮುತ್ತಿನ ಹಾರ ಅಂತ ಅರ್ಥ ಅದಕ್ಕೆ. ವಲಯ ಅಂದ್ರೆ ಕಡಗ, ಕೈ ಹಾಕದ ಕಡಗಗಳು, ಕಿರೀಟ ಅಂಗದ ನೂಪ, ಅಂಗದ ತೋಳ್ಬಂದಿ, ನೂಪುರ ಕಾಲ್ಗೆಜ್ಜೆ, ಅವುಗಳಿಂದ ಕೂಡಿರತಕ್ಕಂತಹ. ಕಾಂಚಿ ಗುಣೋಲ್ಲಸ ಶ್ರೋಣಿಂ ಹೃದಯಾಂಭೋಜ ವಿಷ್ಠರಂ ದರ್ಶನೀಯತಮಂ ಶಾಂತಂ ಮನೋನಯನಂದನಂ. ಕಾಂಚೀಗುಣ ಉಲ್ಲಸ ಶ್ರೋಣಿಂ, ಶ್ರೋಣಿ ಅಂದ್ರೆ ಸೊಂಟ, ಸೊಂಟದಲ್ಲಿ ಕಾಂಚೀಗುಣ ಉಲ್ಲಾಸ, ಕಾಂಚೀಗುಣ ಅಂತ ಹೇಳಿದ್ರೆ ಒಡ್ಯಾಣ, ಡಾಬು ಅಂತ ಹೇಳ್ತಾರಲ್ಲ, ಇದ್ರೆ ಇದರಲ್ಲಿ ಬೆಲ್ಟ್ ಅಂತಾಗಿತ್ತು ಕೊನೆಗೆ ಕಟ್ಟಿಕೊಟ್ಟಿರತಕ್ಕಂತಹ. ಹೃದಯಾಂಭೋಜ ವಿಷ್ಠರ, ಹೃದಯ ಕಮಲದಲ್ಲಿ ನೆಲೆಸಿರತ, ಪೀಠರ ಅಂದ್ರೆ ಪೀಠ, ಹೃದಯಾಂಭೋಜದಲ್ಲಿ ನೆಲೆಸಿರತಕ್ಕಂಥ, ಹೃದಯದಲ್ಲಿ ಇರತಕ್ಕಂಥ ಬಿಂಬರೂಪದ ಲಕ್ಷಣ ಇದು. ದರ್ಶನೀಯ ತಮಂ, ಅತ್ಯಂತ ಸುಂದರನಾಗಿರತಕ್ಕಂತಹ, ಶಾಂತಂ ಪ್ರಶಾಂತನಾದಂತಹ, ಮನೋನಯನ ನಂದನಂ ಮನಸ್ಸು ಮತ್ತು ಕಣ್ಣುಗಳಿಗೆ ಆನಂದ ಕೊಡತಕ್ಕಂತಹ, ಮನಸ್ಸು ಮತ್ತು ಕಣ್ಣುಗಳಿಗೆ ಆನಂದ ಕೊಡ. ಅನ್ವಾಂಟೆಡ್ ಪರ್ಸನ್ಸ್ ಬರ್ತಾರೆ, ನೋಡ್ತಾರೆ, ಬನ್ನಿ ಕರೆದು ಒಳಗೆ ಸಿಟ್ಟು ಬರುತ್ತೆ, ಒಳಗೆ ಖುಷಿಯಾಗಿಲ್ಲ, ಹೊರ ಮಾತ್ರ ಇದು ಮಾಡ್ತಾರೆ, ಕೆಲವು ಒಳಗೆ ಖುಷಿಯಾಗುತ್ತೆ, ಹೊರಗೆ ಚೆನ್ನಾಗಿರೋದಿಲ್ಲ. ದೇವರು ಹೇಗಿದ್ದಾನೆ, ಮನೋನಯನ ನಂದನ ಮನಸ್ಸು ಮತ್ತು ಕಣ್ಣುಗಳಿಗೆ ಆನಂದ ಉಂಟು ಮಾಡತಕ್ಕಂತಹ. ಅಪೀಚ್ಯ ದರ್ಶನಂ ಶಶ್ವತ್, ಅಪೀಚ್ಯ ದರ್ಶನ, ಅಪಯುಕ್ತ ದರ್ಶನ ಅಂದರೆ ಟೀನೇಜ್ 16 ವರ್ಷದ ವಯಸ್ಸು, ಅದಕ್ಕೇನಂತ ಕರೀತಾರೆ ಆಪ್ತ ಅಪೀಚ್ಯ ದರ್ಶನ. ಅಂಥ ಒಂದು ತರುಣ ತಾರುಣ್ಯ ಹೊಂದಿರತಕ್ಕಂಥ ರೂಪವನ್ನು ಧ್ಯಾನ ಮಾಡಬೇಕು. ಶಶ್ವತ್ ಸರ್ವಲೋಕ ನಮಸ್ಕೃತಂ, ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳಿಂದ ನಮಸ್ಕೃತನಾದವನು ಚಿಂತನೆ ಮಾಡಬೇಕು. ಸಂತಂ ವಯಸ್ಸೆ ಕೈಶೋರೆ ಭಕ್ತಾನುಗ್ರಹ ಕಾತಾರಂ, ಅಪೀಚ್ಯ ದರ್ಶನಂ ಅಂತ ಹೇಳಿದ್ರಿಂದ ದೇವರು ವಯಸ್ಸಷ್ಟಲ್ಲ, ಆ ಕಾಣ್ತಾನೆ ಅಂತ ಅರ್ಥ. ಈ ವಯಸ್ಸು ಹೇಳ್ತಾರೆ ಸಂತಂ ವಯಸ್ಸೆ ಕೈಶೋರೆ, ವಯಸ್ಸು ಬೇರೆ ಕಾಣೋದು ಬೇರೆ, ಅರ್ಥ ಆಯ್ತಾ? ಈಗ ವಯಸ್ಸಾದ್ರೂ ಚಿಕ್ಕವರು ಗಂಡ ಕಾಣ್ತಾರೆ, ಚಿಕ್ಕವರು ಮುದುಕರು ಗಂಡ ಕಾಣ್ತಾರೆ, ವಯಸ್ಸು ಬೇರೆ ಕಾಣೋದು ಬೇರೆ, ದೇವರು ಕಾಣೋದು ಹಾಗೆ ವಯಸ್ಸು ಅಷ್ಟೇ, ಆ ರೀತಿ ದೇವರಿದ್ದಾನೆ. ಭಕ್ತಾನುಗ್ರಹ ಕಾತಾರಂ, ಭಕ್ತಾನುಗ್ರಹ ಕಾತಾರಂ, ಭಕ್ತನ ಅನುಗ್ರಹ ಮಾಡಕ್ಕೆ ಪರಮಾತ್ಮ ಕಾಯ್ತಿರ್ತಾನಂತ, ಅದು ಆಶ್ಚರ್ಯ. ದೇವರ ಆರಾಧನೆ ಮಾಡಲಿಕ್ಕೆ ಭಕ್ತ ಕಾದರೆ ಪರಮಾತ್ಮ ಏನ್ ಮಾಡ್ತಾನಂತೆ, ಭಕ್ತ ಅನುಗ್ರಹ ಮಾಡಲಿಕ್ಕೆ ಆತ ಕಾಯ್ತಿರ್ತಾನಂತೆ, ಕಾತಾರನಾಗಿರುವ ಇಲ್ಲಿದೆ ಭೃತ್ಯ ಅಂತ, ಎಲ್ಲ ಒಂದು ಅರ್ಥ ಒಂದು ಭೃತ್ಯಾನುಗ್ರಹ ಭಕ್ತಾನುಗ್ರಹ, ಭೃತ್ಯರ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಕಾಯ್ತಾನೆ, ಭಕ್ತರು ಅನುಗ್ರಹ ಕಾಡು, ಭಕ್ತರು ಭೃತ್ಯರು, ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ, ಪದ ಹೀಗಿದೆ. ಭಕ್ತಾನುಗ್ರಹ ಕಾತಾರಂ, ಕೀರ್ತನ್ಯ ತೀರ್ಥ ಯಶಸಂ, ಪುಣ್ಯಶ್ಲೋಕ ಯಶಸ್ಕರಂ, ಕೀರ್ತನ್ಯ ತೀರ್ಥ ಧ್ಯಾಯೇ ದೇವಂ ಸಮಗ್ರಾಂಗಂ ಯಾವನ್ನ ಚವತೆ ಮನಃ. ಕೀರ್ತನ್ಯ ತೀರ್ಥ ಯಶಸಂ, ಕೀರ್ತನ್ಯ ಅಂದರೆ ಕೀರ್ತಿಸಲು ಯೋಗ್ಯವಾದಂತಹ, ತೀರ್ಥ ಪುಣ್ಯಕರವಾದಂತಹ, ಯಶಸಂ ಕೀರ್ತಿಯನ್ನು ಹೊಂದಿರುವ, ಪುಣ್ಯಶ್ಲೋಕ ತೀರ್ಥಪಾದ ವೇದವೇದ್ಯೋ ದಯಾನಿಧಿ ಅಂತ ಹೇಳ್ತೇವಲ್ಲ ಹಾಗೆ, ಕೀರ್ತನ್ಯ ತೀರ್ಥ ಯಶಸಂ, ಪುಣ್ಯಶ್ಲೋಕ ಯಶಸ್ಕರಂ, ಪುಣ್ಯಶ್ಲೋಕರಾದ ಜನಗಳಿಗೆ ಕೀರ್ತಿಯನ್ನು ಕೊಡತಕ್ಕಂತಹ ಭಕ್ತರು, ಯೋಗ್ಯರಾದಂಥ ಭಕ್ತರಿಗೆ ಅನುಗ್ರಹ ಅಷ್ಟೇ ಮಾಡ್ತಾರೆ ಅಷ್ಟೇ ಅಲ್ಲ, ಅವರಿಗೆಲ್ಲ ಕೂಡ ವಿಶೇಷವಾದ ಕೀರ್ತಿಯನ್ನು ಕೊಡ್ತಾರೆ. ಪುಣ್ಯಶ್ಲೋಕಾ ಬ್ರಹ್ಮಾದಯ ತೇಷಾಂ ಸೃಷ್ಟ್ಯಾದಿನ ಯಶಕ್ಕರೋತಿ ಇತಿ ಪುಣ್ಯಶ್ಲೋಕ ಯಶಸ್ಕರ ಹತಂ, ಅವರಿಗೆಲ್ಲ ಸೃಷ್ಟಿ ಮಾಡಿ ಅಂತ ಅವಕಾಶ ಕೊಡೋದು, ಲಯ ಮಾಡಿ ಅಂತ ಅವರಿಗೆ ಅವಕಾಶ ಕೊಡೋದು, ಅದರಿಂದ ಅವ್ರಿಗೇನು ಬಂತು, ಬ್ರಹ್ಮದೇವ ಸೃಷ್ಟಿಕರ್ತರು ಅಂತ ಒಂದು ಕೀರ್ತಿ ಬಂತು. ಪರಮಾತ್ಮ ಎಲ್ಲ ತಾನೇ ಮಾಡಿಬಿಟ್ಟಿದ್ರೆ ಅವ್ರಿಗೆ ಯಾರಿಗೆ ಅವಕಾಶನೇ ಸಿಗ್ತಿರಲಿಲ್ಲ, ಅವರಿಗೆ ಅವಕಾಶವನ್ನು ಕೊಟ್ಟು ಪರಮಾತ್ಮ ಅನುಗ್ರಹ ಮಾಡ್ತಿದ್ದಾನೆ. ಆಮೇಲೆ ಧ್ಯಾಯೇ ದೇವಂ ಸಮಗ್ರಾಂಗಂ ಯಾವನ್ನ ಚವತೆ ಮನಃ, ದೇವರನ್ನ ಹಾಗೆ ಸಮಗ್ರಾಂಗಂ ಇಡೀ ಚಿತ್ರವನ್ನು ಧ್ಯಾನ ಮಾಡಬೇಕು. ಎಲ್ಲಿವರೆಗೂ? ಯಾವನ್ನ ಚವತೆ ಮನಃ, ಮೈಂಡ್ ಡಿಸ್ಟರ್ಬ್ ಆಗೋವರೆಗೂ, ಧ್ಯಾನಕ್ಕೆ ಹೊತ್ತು ಎಷ್ಟೊತ್ತೊಂದು ಕೇಳಿ ಹೇಳ್ಬಿಡ್ತಾರೆ. ಎಲ್ಲಿವರೆಗೂ ನಿಮಗೆ ಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ಲಿವರೆಗೂ ಮಾಡಿ, ಆಮೇಲೆ ನಿಲ್ಲಿಸಿ. ಟೈಮ್ ಇಲ್ಲ, ಧ್ಯಾನಕ್ಕೆ ಟೈಮ್ ಇಲ್ಲ, ಎಷ್ಟೊತ್ತು ಬೇಕಾದ್ರೆ ಮಾಡ್ಬೋದು ಧ್ಯಾನನ, ಬಟ್ ಏನಾಗಬಾರ್ದು, ಅದರ ರೂಪ ಮರೆಯಾಗಬಾರ್ದು. ಮಾಡ್ತಾ ಮಾಡ್ತಾ ಹೆಚ್ಚೆಚ್ಚು ಒಲು ಶುರುವಾಗುತ್ತೆ, ಅದಕ್ಕೆ ಜ್ಞಾನಗಳೇನು ಮಾಡಿಬಿಡ್ತಾರೆ, ಆಗ ಎಷ್ಟು ದಿವಸ ಬೇಕಾದ್ರೂ ಧ್ಯಾನ ಮಾಡ್ತಾ ಕೂತ್ಬಿಡ್ತಾರೆ, ಹಾಗೆ ಬರ್ತಾ ಅಭ್ಯಾಸ ಆಗ್ತಾ ಹೋದಂತೆ. ಇಲ್ಲಿ ಮೊದಲು ಸಿದ್ಧ ಆಗ್ತಾ ಹೋಗಬೇಕು, ಸಮಗ್ರ ಚಿತ್ರ ಬರಬೇಕು, ಅದು ಹಾಗೇನೆ ಉಳಿಬೇಕು, ಅದಕ್ಕೆ ಧಾರಣ ಅಂತ ಕರೀತಾರೆ. ಧಾರಣ ಅಂದರೆ ಎಷ್ಟೊತ್ತು ಧಾರಣೆ ಮಾಡ್ತಾರಲ್ಲ ಹಾಗೆ. ಸ್ಥಿತ ಮನಃ ಚವತೆ ಅಂದ್ರೇನು, ಮನಸ್ಸು ಇದಾಗೋವರೆಗೂ, ಡಿಸ್ಟರ್ಬ್ ಆಗೋವರೆಗೂ ಕೂಡ ಧ್ಯಾನ ಮಾಡ್ತಾ ಇರಬೇಕು. ಸ್ಥಿತಂ ರಜಂತಮಾಸೀನಂ ಶಯಾನಂ ವಾ ಗುಹಾಶಯಂ ಪ್ರೇಕ್ಷಣೀಯೇ ಹಿತಂ ಧ್ಯಾಯೇತ್ ಶುದ್ಧ ಭಾವೇನ ಚೇತಸಾ. ಸ್ಥಿತಂ ರಜಂತಂ ಆಸೀನಂ ಶಯಾನಂ ವಾ ಗುಹಾಶಯಂ ಪ್ರೇಕ್ಷಣೀಯೇ ಹಿತಂ ಧ್ಯಾಯೇತ್ ಶುದ್ಧ ಭಾವೇನ ಚೇತಸ. ಅಲ್ಲೂ ಕೂಡ ಸ್ಥಿತಂ, ದೇವರ ನಿಂತು ರೂಪ ಬೇಕಾದ್ರೆ ಧ್ಯಾನ ಮಾಡಬಹುದು, ರಜಂತಂ ಓಡಾಡ ರೂಪ ಧ್ಯಾನ ಮಾಡಬಹುದು, ಆಸೀನಂ ಕೂತು ರೂಪ ಧ್ಯಾನ ಮಾಡಬಹುದು, ಶಯಾನಂ ವಾ ಗುಹಾಶಯಂ ಹೃದಯ ಮಲಗಿರತಕ್ಕಂಥ ರಂಗನಾಥಾದಿ ರೂಪ ಬೇಕಾದ್ರೆ ಧ್ಯಾನ ಮಾಡಬಹುದು. ಪ್ರೇಕ್ಷಣೀಯ ಹಿತಂ ಧ್ಯಾಯೇತ್ ಶುದ್ಧ ಭಾವೇನ ಚೇತಸ, ಹೊಟ್ಟಿನ ಮೇಲೆ ಅತ್ಯಂತ ಪ್ರೇಕ್ಷಣೀಯ ಇಹಿತ, ನಮಗೆ ಯಾವ ಪರಮಾತ್ಮನ ಒಂದು ಲೀಲೆ ಜ್ಞಾಪಕ ಮಾಡಿಕೊಂಡ್ರೆ ಮನಸ್ಸು ಕಾನ್ಸಂಟ್ರೇಟ್ ಆಗುತ್ತೆ, ಅದನ್ನು ಧ್ಯಾನ ಮಾಡ್ಬೋದು. ನಮಗೆ ಯಾವುದು ಬಹಳಷ್ಟು ಫೀಲಿಂಗ್ ಅನಿಸುತ್ತೆ ಆ ರೂಪ ಧ್ಯಾನ ಮಾಡ್ಬೋದು, ಆ ಒಂದು ಪೊಸಿಷನ್ ಧ್ಯಾನ ಮಾಡ್ಬೋದು. ಕೂತಿದ್ದು, ನಿಂತಿದ್ದು, ಓಡಾಡೋದು, ಅಥವಾ ಕಾಳಿಯ ಮರ್ದನ, ಯಾವುದೋ ಒಂದು ಕೆಲಸ ಮಾಡೋದು, ಆ ರೀತಿ ಧ್ಯಾನ ಮಾಡ್ಬೋದು. ಇದೆಲ್ಲ ಆಪ್ಷನ್ ಇದೆಲ್ಲ ಕೂಡ. ದೇವ್ರ ರೂಪ ಹೀಗಿರಬೇಕು, ಈ ಪೊಸಿಷನ್ ಹೇಗೆ ಬೇಕಾದ್ರೆ ಇರ್ಬೋದು, ಅವರ ಹಿತವಾದದ್ದು. ಸ್ಥಿತಂ ರಜಂತಮಾಸೀನಂ ಶಯಾನಂ ವಾಗು ಆಶಯಂ ಪ್ರೇಕ್ಷಣೀಯ ಹಿತಂ ಧ್ಯಾಯೇ ಶುದ್ಧ ಭಾವೇನ ಚೇತಸಾ. ತಸ್ಮಿನ್ ಲಬ್ಧಫಲಂ ಚಿತ್ತಂ ಸರ್ವಾವಯವ ಸಂಸ್ಥಿತಂ. ವಿರೋಕ್ಯೈಕತ್ರ ಸಂಯುಜ್ಯಾತ್ ಅಂಗೇ ಭಗವತೋ ಮುನಿಃ ತಸ್ಮಿನ್ ಲಬ್ಧಪದಂ ಚಿತ್ತಂ ಸರ್ವಾವಯವ ಸಂಸ್ಥಿತಂ ವಿಲೋಕ್ಯ ಏಕತ್ರ ಸಂಯುಜ್ಯಾತ್ ಅಂಗೇ ಭಗವತಃ ಮುನಿಃ. ಆಮೇಲೆ ಏನ್ ಮಾಡಬೇಕು? ತಸ್ಮಿನ್ ಲಬ್ಧಪದಂ ಚಿತ್ತಂ, ಈ ರೀತಿಯಾದ ಒಂದು ಭಗವತ್ ರೂಪ ಚಿಂತನೆ ಮಾಡೋದಕ್ಕೆ ಮನಸ್ಸು ಗಟ್ಟಿಯಾದಾಗ ಸರ್ವಾವಯವ ಸಂಸ್ಥಿತಂ ಚಿತ್ತಂ, ಎಲ್ಲರೂ ಅವಯವಗಳು ಕೂಡ ಸಮಗ್ರ ರೂಪವನ್ನು ಚಿಂತನೆ ಮಾಡ್ತಕ್ಕಂಥ ಸಾಮರ್ಥ್ಯ ಬಂದ ಮೇಲೆ ವಿಲೋಕ್ಯ ಏಕತ್ರ ಸಂಯುಜ್ಯಾತ್ ಹಂಗೇ ಭಗವತೋ ಮುನಿಹಿ. ಆಮೇಲೆ ಏನ್ ಮಾಡಬೇಕು? ಒಂದೊಂದೇ ಅಂಗವನ್ನು ಸ್ಪೆಷಲ್ ಆಗಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾನೆ. ಇಡೀ ರೂಪ ಚಿಂತನೆ ಆಯ್ತು, ಈಗ ಒಂದೊಂದೇ ಅಂಗ ಚಿಂತನೆ ಮಾಡ್ಬೇಕು. ಆಮೇಲೆ ಇದು ಜೂಮ್ ಮಾಡ್ಕೊಂಡ ಕಾಣಿಸುತ್ತಲ್ಲ ಆ ಥರ ದೇವ್ರನ್ನ ಅದನ್ನು ಜೂಮ್ ಮಾಡ್ಕೊಂಡು ನೋಡ್ತಾ ಹೋಗ್ಬೇಕು ಒಂದೊಂದನೆ. ಯಾತಕ್ಕೆ ಅಂದ್ರೆ ಎಲ್ಲವೂ ಅತ್ಯಂತ ಶ್ರೇಷ್ಠವಾದ್ರಿ ಅರ್ಥ. ಬಿಡಿಸಿ ಬಿಡಿಸಿ ನೋಡೋದು ಅಂತಾರಲ್ಲ, ಹಾಗೆ ಒಟ್ಟಾಗಿ ನೋಡೋದು, ಬಿಡಿಸಿ ಬಿಡಿಸಿ ನೋಡೋದು. ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳ್ತೇನೆ. ಸಂಚಿಂತಯೇತ್ ಭಗವತಃ ಶರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗರಕ್ತ ವಿಲಸನ್ ನಖಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹತ್ ಹೃದಯಾಂಧಕಾರಂ. ಸಂಚಿಂತಯೇತ್ ಭಗವತಃ ಚರಣಾರವಿಂದಂ ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗರಕ್ತ ವಿಲಸನ್ ನಖಚಕ್ರವಾಲ ಜ್ಯೋತ್ಸ್ನಾಭಿಃ ಆಹತ ಮಹತ್ ಹೃದಯಾಂಧಕಾರಂ. ಮೊದಲಿಗೆ ಪಾದದಿಂದ ಶಿರಸ್ಸಿನವರು ಚಿಂತನೆ ಮಾಡಬೇಕು. ಪಾದದಿಂದ ಶಿರಸ್ಸಿನವರಿಗೆ ಸಪರೇಟಾಗಿ ಹೇಗಾಗ ಸಪರೇಟ್ ಆಗಿ ಮಾಡಬೇಕು ಅಂದರೆ ಚರಣಾರವಿಂದಂ ಭಗವತಃ ಸಂಚಿಂತಯೇತ್. ಪರಮಾತ್ಮನ ಪಾದ ಕಮಲ, ಚರಣ ಅರವಿಂದ ಕಮಲದಂತೆ ಇದೆ, ಅದಕ್ಕೆ ಶ್ರೀಪತೇಹೇ ಪಾದ ಪಂಕಜಂ, ಇದೇ ಮಾತಿನಲ್ಲಿ ಇಟ್ಟಿರೋದು. ಶ್ರೀ ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ, ವಜ್ರದ ಲಾಂಛನ, ವಜ್ರದ ರೇಖೆ, ಅಂಕುಶ ರೇಖೆ, ಧ್ವಜ ರೇಖೆ, ಆಮೇಲೆ ಕಮಲದ ರೇಖೆಯನ್ನು ಹೊಂದಿರತಕ್ಕಂಥ ಪಾದ ಪರಮಾತ್ಮನ ಪಾದ, ಇವೆಲ್ಲ ರೇಖೆಗಳನ್ನು ಕಾಣಬೇಕು. ಧ್ವಜ ರೇಖೆ ಅಂತ ಹೇಳಿದ್ರೆ ಧ್ವಜ ಇದ್ದಾಗಿರುತ್ತ ಬ್ಯಾನರ್ ನೋಡ್ತೀವಿ, ಛತ್ರ ಛತ್ರ ದೇವರ ಛತ್ರ ನೋಡಿರ್ತಾರಲ್ಲ ಅದು ಧ್ವಜ. ಆ ದೇವರಲ್ಲಿ ವಿಶೇಷ ಇರುತ್ತೆ, ಎಲ್ಲರಿಗೂ ಇರಲ್ಲ, ದೇವರಿಗೆ ಮಾತ್ರ ಇರೋದು. ದೇವರ ಲಕ್ಷಣಗಳವೆಲ್ಲ ಕೂಡ ಉಳಿದವರೆ ಅದಿರೋದಿಲ್ಲ, ಆದ್ರಿಂದ ದೇವರಲ್ಲ ಅಂತ ಅರ್ಥ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕೂಡ ಜೀವ ಜೀವ ಭೇದ ಎಲ್ಲ ಉಂಟು ಅದಕ್ಕೆ. ಅದಕ್ಕೆ ಇವತ್ತು ಯಾತಕ್ಕೆ ಫಿಂಗರ್ ಪ್ರಿಂಟ್ ತಗೋತಾರೆ? ಇಂಡಿವಿಜುವಲ್ ಬೇರೆ, ಜಡಜಡ ಭೇದ ಇಲ್ಲದೆ ಹೋಗಿದ್ರೆ ಇವತ್ತು ಕೋರ್ಟ್ನಲ್ಲಿ ಸಹ ಎಕ್ಸಾಮ್ ಪ್ರಶ್ನೆ ಬರ್ತಿಲ್ಲ. ಅದೆಲ್ಲ ಆಚಾರ ಸಿದ್ಧಾಂತ ಮೇಲೆ ನಡೀತಿರೋದು, ಗೊತ್ತಾಯ್ತಾ? ಫಿಂಗರ್ ಪ್ರಿಂಟ್ ತಗೊಳ್ಳೋದು, ಇದನ್ನು ಮಾಡೋದು, ಎಲ್ಲ ಅವ್ರ ಮೇಲೆ ನಡೀತಿರೋದು. ಒಂದೇ ಆಗಿದ್ರೆ ತಗೊಂಡು ಅರ್ಥನೇ ಇರಲಿಲ್ಲ. ಅದೇ ಹೇಳ್ತಿರೋದು, ವಜ್ರ ಅಂಕುಶ ಧ್ವಜ ಸರೋರ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ ನಖ ಚಕ್ರವಾಲ ಜ್ಯೋತ್ಸ್ನಾಭಿ ಆಹತಮ ಹೃದಯಾಂಧಕಾರಂ. ಇನ್ಹೇಗಿದೆ? ಉತ್ತುಂಗ ರಕ್ತ ವಿಲಸತ್, ಉಗುರುಗಳೆಲ್ಲ ತುಂಬಾ ಕೆಂಪಾಗಿವೆ. ನಖ ಚಕ್ರವಾಲ, ನಖಗಳು ಅಂತಕ್ಕಂಥ ಚಕ್ರವಾಲಗಳು, ಉತ್ತುಂಗ ರಕ್ತ ರೆಡ್ ಇದೆ ಅಂತೆ ಪರಮಾತ್ಮನ ಉಗುರುಗಳೆಲ್ಲ ಅತ್ಯಂತ ಕೆಂಪಿರೋದು. ಉಗುರು ಕೆಂಪಿರಬೇಕಾದ ಭಾರಿ ಉಗುರು ತುಟಿ ಕಣ್ಣಿನ ತುದಿ ಎಲ್ಲ ಕೆಂಪಿರಬೇಕು. ಇಡೀ ಕಣ್ಣು ಕೆಂಪಿರಬಾರ್ದು, ಇಡೀ ಕಣ್ಣು ಕೆಂಪಿದ್ರೆ ರೋಗ, ಕೋಪ ರೋಗ. ಕಣ್ಣಿನ ತುದಿ ಮಾತ್ರ ಕೆಂಪಿರಬೇಕು, ಅದೇ ರೀತಿ ಉಗುರು ಕೆಂಪಿರಬೇಕು. ಅದಕ್ಕೆ ಇವತ್ತು ಹಚ್ಚಿಕೊಳ್ಳೋ ಕಾರಣ ಏನು? ಕಲರ್ನ ಸಹಜವಾಗಿರೋದಿಲ್ಲ, ಆದ್ದರಿಂದ ಹಚ್ಚಿಕೊಂಡಾರು ಮಾಡ್ಕೋಬೇಕು ಅಂತಾಗಿದೆ. ಜ್ಯೋತ್ಸ್ನಾ ಲಿಪ್ಸ್ಟಿಕ್ಕು ಎಲ್ಲ ಕಾನ್ಸೆಪ್ಟ್ ಅದಕ್ಕೆ ಬಂದಿತ್ತು, ಕೆಂಪಿರಬೇಕು ಎಂಬ ಕಾರಣಕ್ಕೋಸ್ಕರ ಅದು ಎಕ್ಸ್ಟ್ರಾ ಇದು ಮಾಡಲಿಕ್ಕೆ ಹೊರಟು. ಜ್ಯೋತ್ಸ್ನಾಭಿ ಆಹತ ಮಹತ್ ಅಂತ ಒಂದು ಚಕ್ರ, ಅದನ್ನು ಧ್ಯಾನ ಏನು ಉಪಯೋಗ ಚಿಂತನೆ ಮಾಡೋದ್ರಿಂದ ಅಂತ ಕೇಳಿದರೆ, ಆಹತ ಮಹತ್ ಹೃದಯಾಂಧಕಾರ, ಹೃದಯದ ಅಂಧಕಾರವನ್ನು ತೆಗೆದಾಕ್ತಕ್ಕಂಥದ್ದು. ಮರವಾತ್ತರ ಪಾದಕವನ್ನು ಚಿಂತನೆ ಮಾಡಿದರೆ ಮನಸ್ಸಿನ ಅಜ್ಞಾನ ಕತ್ತಲೆ ಪರಿಹಾರ ಆಗುತ್ತೆ ಅಂತ ಪಾದವನ್ನು ಚಿಂತನೆ ಮಾಡಬೇಕು. ಇಲ್ಲಿ ನೋಡಿ ದೂರದಿಂದ ನೋಡಿದ್ರೆ ಅದೇ ಕಾಣಿಸೋದಿಲ್ಲ, ಇಡೀ ಚಿತ್ರ ನೋಡಿದ್ರೆ ಕಾಣಿಸ್ತದೆ, ಒಂದೊಂದು ನೋಡಿದ್ರೆ ಡಿಟೇಲ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈಗ ಏನು ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಮೊದಲು ಪಾದ ಚಿಂತನೆ ಮಾಡೋದು ಅಷ್ಟೇ ಹೇಳಿಬಿಟ್ಟು ಮುಖ ಚಿಂತನೆ ಮಾಡೋಕೆ ಅಲ್ಲಿ ಹೇಳ್ತಾರೆ, ಮುಖ ಹೇಗಿರಬೇಕು ಅಂತ ಹೇಳ್ತಾರೆ. ಮತ್ತೆ ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಮಗ್ರ ಚಿಂತನೆ, ಏಕಾಂಗ ಚಿಂತನೆ, ಗೊತ್ತಾಯ್ತಾ? ಸಮಗ್ರ ಚಿಂತನೆ ಇಡೀ ದೇಹ ಫುಲ್ ಸೈಜ್ ಲೈಫ್ ಸೈಜ್ ಚಿತ್ರ ಮಾಡೋದು, ಏಕಾಂಗ ಚಿಂತನೆ ಪ್ರತ್ಯೇಕ ಅವಯವ ಚಿಂತನೆ ಮಾಡೋದು, ಆ ರೀತಿ ಮಾಡಬೇಕು. ಎಚ್ಚೌ ಇವೆಲ್ಲ ಬೆಳಗ್ಗೆ ಎದ್ದಷ್ಟು ನಿತ್ಯ ಹೇಳಬೇಕಾದ ಶ್ಲೋಕಗಳು. ಎಚ್ಚೌ ಜನಿಶ್ರುತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧಿ ಅಧಿಧೃತೇನ ಶಿವಶಿವೋಭೂತ್. ಎಚ್ಚೌಚ ನಿಸ್ಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧಿ ಅಧಿಧೃತೇನ ಶಿವ ಶಿವ ಅಭೂತ್. ಯತ್ಯಾರ ಶೌಚ ನಿಸ್ಸೃತ ಸರಿತ್ ಪ್ರವರೋದಕೇನ, ತಡೆದು ಹರಿದು ಬಂದಂತಹ ಶ್ರೇಷ್ಠ ನೀರಿನಿಂದ, ಆ ತೀರ್ಥದಿಂದ ಮೂರ್ಧಿ ಅಧಿಧೃತೇನ ತಲೆ ಮೇಲೆ ಹಾಕ್ಕೊಂಡಾಗ ಶಿವ ಶಿವ ಅಭೂತ್. ರುದ್ರದೇವರು ಶಿವನೇ ಶಿವ ಅಂತ ಹೆಸರು ಯಾತಕ್ಕೆ ಬಂದು ಅಂತ ಕೇಳಿದರೆ, ಪರಮಾತ್ಮನ ಪಾದೋದಕ ತಲೆ ಮೇಲೆ ಹಾಕ್ಕೊಂಡಿದ್ದಕ್ಕೆ ಗಂಗಾಧರನಾಗಿದ್ದಕ್ಕೆ ಮಹತ್ವ ಬಂತು. ಇದು ಪಾದದ ಮಹಿಮೆ. ಇದು ಗಂಗಾ ಮಹಿಮೆ ಎಲ್ಲ ಯಾರ ಮಹಿಮೆ ಆಗುತ್ತೆ? ವಿಷ್ಣುವಿನ ಮಹಿಮೆ. ಅದು ಪಾದ ಪದಕವೇ ಹೀಗಿರ್ಬೇಕಾದ್ರೆ ಪಾದ ಹೇಗಿರಬೇಕು, ಪಾದ ಹಾಗಿದ್ರೆ ವ್ಯಕ್ತಿ ಹೇಗಿರಬೇಕು, ಆ ರೀತಿ ಯೋಚನೆ. ಧ್ಯಾತು ಮನಃ ಶಮಲ ಶೈಲ ನಿಸೃಷ್ಟ ವಜ್ರಂ, ಧ್ಯಾಯೇಚ್ಚಿರಂ ಭಗವತಃ ಶರಣಾರವಿಂದಂ. ಧ್ಯಾತುರ್ಮನಃ, ಧ್ಯಾನ ಮಾಡ್ತಕ್ಕಂಥವರ ಮನಸ್ಸಿನ ಶಮಲ ಅಂದರೆ ದೋಷ, ಶಮಲ ಅನ್ನ ಶೈಲ ಅಂದರೆ ಶಮಲ ಅಂತಕ್ಕಂಥ ಬೆಟ್ಟವನ್ನ ನಿಸೃಷ್ಟ ವಜ್ರಂ, ವಜ್ರದಂತೆ ಪುಡಿ ಮಾಡತಕ್ಕಂತಹ, ಯಾರು ಪರಮಾತ್ಮನ ಧ್ಯಾನವನ್ನು ಪಾದವನ್ನು ಧ್ಯಾನ ಮಾಡ್ತಾರೋ ಅವರ ಪಾಪದ ಬೆಟ್ಟ ಏನಾಗುತ್ತೆ, ಪುಡಿ ಪುಡಿಯಾಗಿ ಹೋಗುತ್ತೆ. ಪರಮಾತ್ಮನ ಪಾದ ವಜ್ರ, ರಾಯರು ಹೇಳಬೇಕಾದ್ರೆ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ, ನಮ್ಮ ಪಾಪದ ಬೆಟ್ಟಗಳನ್ನ ಅವ್ರು ನೋಡಿದ್ರೆ ಸಾಕು ಪುಡಿಯಾಗುತ್ತೆ ಅಂತ ಹೇಳ್ತಾರೆ. ಪರಮಾತ್ಮನ ಪಾದ ಧ್ಯಾನ ಮಾಡಿದ್ರೆ ಸಾಕೇನಾಗುತ್ತೆ, ನಮ್ಮ ಪಾಪದ ಬೆಟ್ಟ ಪರ್ವತ ಪುಡಿಯಾಗಿ ಹೋಗುತ್ತೆ. ಧ್ಯಾತುರ್ಮನಶ್ಚಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚರಂ ಭಗವತ ಶರಣಾರವಿಂದಂ. ಇಂಥ ಪರಮಾತ್ಮನ ಪಾದಕಮಲವನ್ನ ಚಿರಂ ಧ್ಯಾಯೆ, ಬಹಳ ಹೊತ್ತು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಿಷ್ಣು ಪಾದ, ಅಲ್ಲಿ ಹೋದಾಗ ಚಿಂತನೆ ಮಾಡಬೇಕು. ಎಲ್ಲಿ ಹೋದಾಗ ಗಯಕ್ಕೆ ಹೋದಾಗ ಈ ಶ್ಲೋಕ ಹೇಳ್ಕೊಂಡ್ರೆ ಕಷ್ಟ ಸಕ ಅಲಂಕಾರ ಹಾಗೆ ಮಾಡ್ತಾರೆ, ಸಾಯಂಕಾಲ ಅಲಂಕಾರ ಮಾಡ್ತಾರೆ. ಅಥವಾ ನಿಮ್ಮ ಮನೇಲಿ ಇದ್ರೆ ನೋಡಿ, ವಿಷ್ಣುಪಾದ ಇದ್ರೆ ಇದೆಲ್ಲ ಹಾಕಿರ್ತಾರೆ, ಧ್ವಜ ಇತ್ಯಾದಿ ಎಲ್ಲ ಚಿಹ್ನೆಗಳು ಅದರಲ್ಲಿರುತ್ತೆ. ಸಂಚಿಂತೆಯ ಭಗವತ ಶರಣಾರವಿಂದ ಮತ್ತೆ ಧ್ಯಾನ ಮಾಡಬೇಕು. ಅದೇ ರೀತಿಯಲ್ಲಿ ಸಾಧ್ಯ ಪಕ್ಷಕ್ಕಾಗಿ ವಿಷ್ಣುಪಾದ ಚಿಂತನೆ ಮಾಡ್ಬೇಕಲ್ಲ, ಆಗಲೂ ಚಿಂತನೆ ಮಾಡ್ಬೇಕು ಇದನ್ನೆಲ್ಲ ಕೂಡ. ಸೊ ಬೇರೆ ಯಾವ ಮಂತ್ರ ಬರೆದವ್ರು ಇಷ್ಟಾರು ಮಂತ್ರ ಹೇಳಿದ್ರುಕೊಂಡ್ರು ಕೂಡ ಎಷ್ಟೋ ಪುಣ್ಯ ಬರುತ್ತೆ. ಧ್ಯಾಯೇಚ್ಚಿರಂ ಬಹಳ ಹೊತ್ತು ಧ್ಯಾನ ಮಾಡಬೇಕು. ಭಗವತಃ ಚರಣಾರವಿಂದಂ ಊರು ಸುಪರ್ಣ ಭುಜಯೋ ಅಧಿಶೋಭಮಾನೌ ಓಜೋ ನಿಧಿ ಸ್ವತಸಿಕಾ ಕುಸುಮಾಭಾಸೌ ವ್ಯಾಲಂಬಿ ಪೀತವರ ವಾಸಸಿ ವರ್ತಮಾನ ಕಾಂಚೀಕಲಾಪ ಪರಿರಂಭಿ ನಿತಂಬಮಂಬಾ. ಆಮೇಲೆ ಏನ್ ಮಾಡಬೇಕು, ಊರು ಧ್ಯಾಯೆ, ಊರು ಅಂದ್ರೆ ತೊಡೆಗಳನ್ನು ಧ್ಯಾನ, ಪಾದದಿಂದ ಮೇಲಕ್ಕೆ ಹೋಗ್ತಾ ಬಂದ್ರೆ ತೊಡೆಗಳನ್ನು ಧ್ಯಾನ ಮಾಡಬೇಕು. ಅವು ಹೇಗಿವೆ ತೊಡೆಗಳು ಅಂದ್ರೆ, ಸುಪರ್ಣ ಭುಜಯೋಹೋ ಅಧಿಶೋಭಮಾನೋ, ಸುಪರ್ಣ ಭುಜಯೋಹೋ ಅಧಿಶೋಭಮಾನೋ. ಸುಪರ್ಣ ಅಂದ್ರೆ ಗರುಡ, ಗರುಡನ ಮೇಲೆ ಪರಮಾತ್ಮ ಪಾದ ಇಟ್ಕೊಂಡು ಕೂತಿದ್ದಾನೆ. ಏನಿದೆ ಮುಂದೆ ಬರುತ್ತ, ಮುಂದೆ ಬರ. ಊರು ಸುಪರ್ಣ ಭುಜಯೋಹೋ ಅಧಿಶೋಭಮಾನೋ, ಗರುಡನ ಭುಜದ ಮೇಲೆ ಇದೆ ಗರುಡ ವಾಹನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಗರುಡೋತ್ಸವ ಮಾಡಬೇಕಾದ್ರೆ ಚಿಂತನೆ ಮಾಡಬೇಕು ಇದನ್ನೆಲ್ಲ ಕೂಡ. ಓಜೋ ನಿಧಿ, ಓಜಸ್ ಅಂದ್ರೆ ವೀರ್ಯ, ಸಾಮರ್ಥ್ಯದ ನಿಧಿಗಳು. ಸ್ವತಸಿಕಾ ಕುಸುಮಾಭಾಸೌ, ಅತಸ ಅತಸಿ ಅಂತ ಹೇಳಿದ್ರೆ ಅಗಸಿ, ಅಗಸಿಯ ಹೂವಿನಂತೆ ಹೊಳಿತಾ ಇರತಕ್ಕಂಥ ಪಾದಗಳು. ಪರಮಾತ್ಮನಿಗೆ ಅಗಸಿ ಹೂ ಬಹಳ ಪ್ರಿಯ ಅಂತ, ಅಗಸಿ ಅತಸಿ ಪುಷ್ಪ ಸಂಕಾಶ ಎಂಬ ದೇವರನ್ನು ಕೊಂಡಾಡೋದು. ಇರಲಿ, ತಪ್ಪೇನಾಯ್ತಿದ್ರೆ ಅಲ್ಲ, ನೀಲಿ ಅಂತ ಹೇಳಿದ್ರೆ ಅದು ವೆರೈಟಿಗಳು. ಹೇಗೆ ದಾಸವಾಳದಲ್ಲಿ ಅನೇಕ ವೆರೈಟಿ ಇದೆಯಲ್ಲ, ಹಾಕಿ ದಾಸವಾಳದಲ್ಲಿ ವೆರೈಟಿ ಇಲ್ವೇನು, ಕೆಂಪಿದೆ, ಬಿಳಿ ಇದೆ, ಹಳದಿದು ಬರುತ್ತೆ, ಬೇಗ ಅನೇಕ ವೆರೈಟಿ ಬರೋ ಹಾಗೆ ಅದೊಂದು ವೆರೈಟಿ. ಸಾಮಾನ್ಯ ಒಂದೇ ಕಾಣ್ತಾರೆ, ಹೆಚ್ಚಿನ ಉಪಯೋಗಿಸೋದಿಲ್ಲ, ಆದ್ರಿಂದ ಅದು ಉಳಿದ ಜಾಗ ಹಾಳಾಗುತ್ತೆ, ಆ ಥರ ಹೆಚ್ಚಿನ ಬೆಳೆಸೋಕೆ ಹೋಗಲ್ಲ ಅದನ್ನು. ಸತಿಶಿಕಾ ಕುಸುಮಾವ ಭಾಸ, ಇನ್ನೊಂದು ಅರ್ಥದಲ್ಲಿ ಅಷ್ಟೇ ಅದು, ಅಲ್ಲಿ ಬ್ರೈಟ್ನೆಸ್ ಅಷ್ಟೇ ಗಮನಿಸ್ಬೇಕೆ ಹೊರತು ಕಲರ್ ಗಮನಿಸ್ಬೇಕಾಗಿಲ್ಲ. ವ್ಯಾಲಂಬಿ ಪೀತವರ ವಾಸಸಿ ವರ್ತಮಾನ ಕಾಂಚೀಕಲಾಂಬ ಪರಿರಂಭಿ ನಿತಂಬಮಂಬ. ವ್ಯಾಲಂಬಿ ಪೀತವರ ವಾಸಸಿ, ಪೀತವಾಸ ಅಂದ್ರೆ ಪೀತಾಂಬರ, ಪೀತಾಂಬರವನ್ನ ಧರಿಸಿದೆ. ತೊಡೆವಿನ ಚಿಂತನೆ ಮಾಡೋಕೆ ಮೇಲೆ ಏನು ಕಾಣಿಸುತ್ತೆ, ಪೀತಾಂಬರ ಕಾಣಿಸುತ್ತೆ. ವರ್ತಮ ಅದ್ರ ಮೇಲೆ ಏನಿದೆ, ಕಾಂಚೀಕಲಾಪ ಬಿಗಿದಿರತಕ್ಕಂಥ ಒಡ್ಡಾಣ ಇದೆ. ಪರಿರಂಭಿ ನಿತಂಬಮಂಬ ಅಂತ ಸೊಂಟದವರೆಗೂ, ಊರಿನಿಂದ ಹಿಡಿದು ತೊಡೆಯಿಂದ ಹಿಡಿದು ಇಡೀ ಸೊಂಟದವರೆಗೂ ಧ್ಯಾನ ಮಾಡಬೇಕು ಪರಮಾತ್ಮನನ್ನು. ಅದ್ರ ಮೇಲೆ ಪೀತಾಂಬರ, ಮೇಲೆ ಹೋದ್ರೆ ಸೊಂಟಕ್ಕೆ ಬಿಗಿದಿರೋದು, ಮೇಲೆ ಕಾಂಚಿ ಪಟ್ಟಿ, ಅದಿಷ್ಟನ್ನು ಧ್ಯಾನ ಮಾಡಬೇಕು. ಕಾಂಚಿ ಕಲಾಪ ಪರಿರಂಭಿ ನಿತಂಬಮಂಬ ನಾಭಿಹ್ರದಂ ಭುವನಕೋಶ ಗುಹೋದರಸ್ಥಂ ಯತ್ರಾತ್ಮಯೋ ನಿಧಿಷಣಾಖಿಲ ಲೋಕಪದ್ಮಂ ವ್ಯೂಢಂ ಹರಿನ್ಮಣಿಮುಷಃ ಸ್ತನಯೋ ರಮುಷ್ಯ ಧ್ಯಾಯೇದ್ವಯಂ ಇತತಹಾರ ಮಯೂಖ ಗೌರಂ. ನಾಭಿಹ್ರದಂ, ಪರಮಾತ್ಮನ ನಾಭಿಹ್ರದ, ಈ ನಾಭಿಯನ್ನು ಧ್ಯಾನ ಮಾಡಬೇಕು. ಹೇಗಿದೆ ಅಂದರೆ ಹ್ರದ, ಸರೋವರ ಇದ್ದೇ ಇದೆ, ಡೀಪ್ ಆಗಿರಬೇಕು ನಾಭಿ. ಯಾವಾಗಲೂ ಏನಿರಬೇಕು, ಗಂಭೀರಾವರ್ತ ನಾಭಿಹಿ. ಇಷ್ಟು ಲಕ್ಷ್ಮಿ ಸ್ತೋತ್ರ ಮಾಡಬೇಕಾದ್ರೆ ಗಂಭೀರ ಆವರ್ತ ನಾಭಿಹಿ, ಬಹಳ ಇರಬೇಕು, ದುಂಡಿರಬೇಕಂತ. ಅದಕ್ಕೇನೆ ನಾಭಿಹ್ರದಂ ಭುವನಕೋಶ ಗುಹೋದರಸ್ಥಂ, ಎಂಥ ನಾಭಿ ಅದು, ಇಡೀ ಬ್ರಹ್ಮಾಂಡ ಕೋಶದ ಉನ್ನ ಒಳಗಿಟ್ಕೊಂಡ್ಬಿಟ್ಟಿದೆ. ಉದರಂ ಚಿಂತೆ ಮೇಶಸ್ಯ ತನುತ್ತೇ ಪೆಹಿಲಂಭರಂ, ಇಡೀ ಜಗತ್ತನ್ನ ಒಳಗಿಟ್ಕೊಂಡಿರ್ತಕ್ಕಂತಹ ನಾಭಿನ ಧ್ಯಾನ ಮಾಡಬೇಕು. ಯತ್ರ ಇಲ್ಲಿ ಆತ್ಮಯೋನಿ ಧಿಷಣಾಖಿಲ ಲೋಕ ಪದ್ಮಂ, ಅಲ್ಲಿ ಪದ್ಮ ಉದ್ಭವಿಸಿದ ನಾಭಿ ಅದು, ಆ ನಾಭಿಯಲ್ಲೇ ಬ್ರಹ್ಮದೇವರು. ಅದಕ್ಕೆ ಆತ್ಮಯೋನಿ ಧಿಷಣ, ಅದು ಅಖಿಲ ಲೋಕ ಪದ್ಮಂ, ಆತ್ಮವಿರ್ತನೆಯಿಂದ ಅವತರಿಸಿದಂತಹ ಧಿಷಣ ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರನ್ನು ಒಳಗೊಂಡಂತಹ ಅಖಿಲ ಲೋಕಾತ್ಮಕವಾದ ಪದ್ಮ, ಚತುರ್ದಶರಥ ಪದ್ಮ, ಎಲ್ಲ ಲೋಕಗಳು ರೆಪ್ರೆಸೆಂಟ್ ಮಾಡುತ್ತೆ. ಅದರೊಳಗೆ ಪರಮಾತ್ಮನ ನಾಭಿಯಲ್ಲಿ ಪದ್ಮ ಇದೆ, ಪದ್ಮದೊಳಗೆ ಮೇಲೆ ಬ್ರಹ್ಮದೇವರು ಕೂತಿದ್ದಾರೆ. ಪದ್ಮ ರೂಪ ಏನದು, 14 ಲೋಕಗಳ ಇಡೀ ಒಂದು ಎಸೆನ್ಸ್ ಅದು. ಅಂತ ಪದ್ಮವನ್ನು ಹೊಂದಿರತಕ್ಕಂತಹ. ಯತ್ರ ಆನ್ಮೇ ಆತ್ಮಯೋನಿ ಶಿಷಣಾಖಿಲ ಲೋಕಪದ್ಮಂ ವ್ಯೂಢಂ ಹರಿನ್ಮಣಿ ಮುಷಃ ಸ್ತನಯೋರಮುಷ್ಯ ಧ್ಯಾಯೇ ದ್ವಯಂ. ಮೇಲೇನಿದೆ ಅಂತ ಕೇಳಿದರೆ ಹರಿನ್ಮಣಿ ಮುಷಃ, ಇಂದ್ರನೀಲಮಣಿಯ ಕಾಂತಿಯನ್ನು, ಹರಿನ್ಮಣಿ ಇಂದ್ರನೀಲಮಣಿ ಅದರ ಕಾಂತಿಯನ್ನು ಮೀರತಕ್ಕಂತಹ. ಸ್ತನಯೋರಮುಷ್ಯ ಧ್ಯಾಯೇ ದ್ವಯಂ ವಿತತಹಾರ ಮಯೂಖ ಗೌರಂ. ಅದ್ಮೇಲೆಲ್ಲ ಏನಿದೆ, ವಿತತಹಾರ ಮಯೂ ಹರಿದಿರತಕ್ಕಂತಹ ಮುತ್ತಿನ ಮಾಲೆಗಳಿಂದಾಗಿ, ಮಯೂಖ ಅಂದರೆ ಕಿರಣ, ಕಿರಣಗಳಿಂದಾಗಿ ಬಿಳಿದಾಗಿ ಕಾಣಿಸ್ತಾ ಇದೆ. ಪರಮಾತ್ಮನ ವರ್ಣ ಇರೋದು ನೀಲ, ಆದರೆ ಅದು ಹಾರಗಳಿಂದಾಗಿ, ಮುತ್ತಿನ ಹಾರ ಧರಿಸಿರೋದು ಹೇಗೆ ಕಾಣಿಸ್ತಾ ಇದೆಯಂತೆ, ರಿಫ್ಲೆಕ್ಟ್ ಆದಾಗ ಬೆಳ್ಳಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ವ್ಯೂಢಂ ಹರಿನ್ಮಣಿ ಮುಷಃ ಸ್ತನಯೋರಮುಷ್ಯ ಧ್ಯಾಯೇತ್ ದ್ವಯಂ ವಿತತಹಾರ ಮಯೂಖ ಗೌರಂ. ವಕ್ಷೋಧಿವಾಸ ಮೃಷಭಸ್ಯ ಮಹಾವಿಭೂತೇ ಪುಂಸೋ ಮನೋನಯನ ನಿರ್ವೃತಿ ಮಾತದಾನಂ ಕಂಠಂಚ ಕೌಸ್ತುಭಮಣೇ ಅಧಿಭೂಷಣಾರ್ಥಂ ಕುರಿಯಾನ್ಮನಸ್ಯಖಿಲ ಲೋಕ ನಮಸ್ಕೃತ ಸ್ಯಾ. ಆಮೇಲೆ ವಕ್ಷಸ್ಥ ಧ್ಯಾನ ಮಾಡಬೇಕೀಗ. ಏನಾಯಿತು, ಪಾದ, ತೊಡೆಗಳು, ಸೊಂಟ, ಉದರ, ನಾಭಿ, ಆಮೇಲೆ ವಕ್ಷಸ್ಥಳ. ಈ ವಕ್ಷಸ್ಥಳ ವಿಶೇಷವಾಗಿ ಧ್ಯಾನ ಮಾಡಬೇಕು. ಹಾರ ಹಾಕ್ಕೊಂಡಿರಬೇಕು ಅಂತ ಕಾಮನ್ ಆಗಾಯ್ತು. ವಿಶೇಷವಾಗಿ ವಕ್ಷೋಧಿ ವಾಸಂ ವೃಷಭಸ್ಯ ಮಹಾವಿಭೂತೇ ವೃಷಭಸ್ಯ ವಕ್ಷ ಧ್ಯಾಯೆ. ಪರಮಾತ್ಮನ ವಕ್ಷಸ್ಥನ ಧ್ಯಾನ ಮಾಡಬೇಕು. ಏನದು, ಮಹಾವಿಭೂತೇ ಅಧಿವಾಸಂ. ಮಹಾವಿಭೂತಿ ಅಂದ್ರೆ ಮಹಾಲಕ್ಷ್ಮಿ, ವಿಭೂತಿ ಅಂದ್ರೆ ಲಕ್ಷ್ಮಿ. ಮಹಾಲಕ್ಷ್ಮಿಗೆ ಅಧಿವಾಸಂ ವಾಸಸ್ಥಾನ. ಇಂದಿರಾ ವಾಸಮುತ್ತಮಂ ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾ ವಾಸ ಉತ್ತಮಂ. ಇಂದಿರಾದೇವಿಗೆ ವಾಸಸ್ಥಾನವಾದಂತಹ ವಕ್ಷಸ್ಥಳವನ್ನು ಧ್ಯಾನ ಮಾಡಬೇಕು. ಪುಂಸಾಂ ಮನೋನಯನ ನಿರ್ವೃತಿ ಮಾತಾಧಾನಂ. ಪುಂಸಾಂ ಮನೋನಯನ ಋಷಭ ಅಂದ್ರೆ ಶ್ರೇಷ್ಠ. ಎಲ್ಲಿದೆ ಋಷಭಸ್ಯ ಅಧಿವಾ ಋಷಭ ಶ್ರೇಷ್ಠನಾದಂತಹ, ಋಷಭ ಅಂದ್ರೆ ಗ್ರೇಟ್, ಶ್ರೇಷ್ಠ, ಶ್ರೇಷ್ಠನಾದ ಪರಮಾತ್ಮನ ಆ ಒಂದು ವಕ್ಷಸ್ಥನ ಧ್ಯಾನ ಮಾಡಬೇಕು. ಮಹಾಲಕ್ಷ್ಮಿ ಕೂತಿದ್ದಾರೆ. ಮನೋನಯನ ನಿರ್ವೃತಿ ಮಾತಾಧಾನಂ, ಮನಸ್ಸು ಮತ್ತು ಕಣ್ಣುಗಳಿಗೆ ನಿರ್ವೃತ್ತಿಯ ಸುಖ, ಸುಖ ಕೊಡತಕ್ಕಂಥ ಪರಮಾತ್ಮನ ವಕ್ಷಸ್ಥಳವನ್ನು ಚಿಂತಿಸಬೇಕು. ಕಂಠಂಚ ಕೌಸ್ತುಭ ಮಣೇಹೇ ಅಧಿಭೂಷಣಾರ್ಥಂ. ಆಮೇಲೆ ಕಂಠ ಧ್ಯಾನ ಮಾಡು. ವಕ್ಷಸ್ಥ ಆದಮೇಲೆ ಕಂಠಕ್ಕೆ ಬಂದ್ರೆ ಈಗ ಅಲ್ಲೇನಿದೆ, ಕೌಸ್ತುಭ ಮಣೇಹೇ ಅಧಿಭೂಷಣಾರ್ಥಂ. ಪರಮಾತ್ಮ ಯಾತಕ್ಕೆ ಕೌಸ್ತುಭ ಮಣಿ ಹಾಕೊಂಡಿದ್ದಾನೆ ಅಂದರೆ, ತಾನಿಗೆ ಚೆನ್ನಾಗಿ ಕಾಣಬೇಕು ಅಂತಲ್ಲ, ಅದು ಚೆನ್ನಾಗಿ ಕಾಣಲಿ ಅಂತ. ಬ್ರಹ್ಮದೇವರಿಗೆ ಒಂದು ವಿಶೇಷವಾದ ಮಹತ್ವ ಬರಲಿ ಅಂತ ಅಷ್ಟೇ ಹೊರತು, ಪರಮಾತ್ಮನಿಗೆ ಏನು ಬೇಕಿಲ್ಲ, ಕೌಸ್ತುಭ ಮಣಿ ಬೇಕಿಲ್ಲ. ಅದಕ್ಕೆ ಆಚಾರ ಹೇಳ್ಬೇಕಾದ ಅಂತ ಹೇಳ್ತಾರೆ, ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ಕೌಸ್ತುಭಕ್ಕೆ ಹೊಳಪನ್ನು ಕೊಟ್ಟವನು, ಕೌಸ್ತುಭದಿಂದ ಹೊಳೆಯೋನಲ್ಲ, ಕೌಸ್ತುಭಕ್ಕೆ ಹೊಳಪನ್ನು ಕೊಟ್ಟವನು ಅಂತ ಅರ್ಥ. ಒಂದೇ ನೆಕ್ಲೆಸ್, ದೊಡ್ಡ ಬಣಿಯ ಅಧಿಭೂಷಣಾರ್ಥಂ ಕೌಸ್ತುಭ ಮಣಿ. ಇದೇ ರೀತಿಯ ಬೇರೆ ದೇವತೆಗಳ ಆಭರಣಗಳ ಸ್ಪೆಷಾಲಿಟಿ ಇಲ್ಲ ಯಾರಿಗೂ ಕೂಡ. ಅವ್ರ ಆಭರಣ ಹಾಕ್ಬೇಕಂದ್ರೆ ಏನಾಗ ಆಭರಣ ಮಾಡ್ಬೇಕು, ಈ ಪಾಪ ಆಭರಣ, ಇಂಥ ಆಭರಣ ಯಾವುದೂ ಇಲ್ಲ, ವಿಹಿತ ಇಲ್ಲ. ಆದಷ್ಟರಿಂದ ವೈಭವ ಇರೋದು ಯಾರಿಗೆ, ದೇವರಿಗೆ. ಕೌಸ್ತುಭ ಮಣಿ ಅಧಿಭೂಷಣಾರ್ಥಂ ಕುರಿಯಾನ್ ಮನಸ್ಸೆಖಿಲ ಲೋಕ ನಮಸ್ಕೃತಸ್ಯ. ಯಾವಾಗಲೂ ಕೂಡ ಮುಖಂಡರಿಗೆ, ಆಳುವವರಿಗೆ ಅಲಂಕಾರ ಮಾಡ್ತಾರೆ, ರಾಜರಿಗೆ ಅಲಂಕಾರ. ಯತಿಗಳಿ ಅಲಂಕಾರ ಇಲ್ಲ, ಯತಿಗಳಿ ಪಾದಪೂಜೆ ಅಷ್ಟೇ, ರಾಜರಿಗೆ ಅಲಂಕಾರ. ಪರಮಾತ್ಮನಿಗೆ ಅಲಂಕಾರ ಯಾತಕ್ಕೆ ಅಂದರೆ ಆತ ಸಾರ್ವಭೌಮ, ವಿಶ್ವದ ಸಾರ್ವಭೌಮನಾದ್ರಿಂದ ಅಲಂಕಾರ. ಸರಿ, ಸರ್ವೋತ್ತಮತ್ತು ವಿದರ್ಶನ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಒಂದು ಮಾತಿದೆ. ವಿಷ್ಣುವಿಗೆ ಅಲಂಕಾರ ಮಾಡಿದ್ರೆ ಇನ್ಯಾರಿಗೂ ಅಲಂಕಾರ ಅಂತ ಅನಿಸೋದಿಲ್ಲ. ಅಧಿಭೂಷಣಾರ್ಥಂ ಕುರಿಯಾನ್ ಮನಸ್ಸು, ಉಳಿದವರು ಮಾಡಿಬಿಟ್ರೆ ಫ್ಯಾನ್ಸಿ ಡ್ರೆಸ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಹೌದಲ್ಲ, ರಾಜವೇಷ ಹಾಕ್ಕೊಂಡ್ರೆ ಒಳ್ಳೆ ಭಾರಿ ಗೌರವ, ಉಳಿದವ್ರು ಹಾಕೊಂಡ ತಕ್ಷಣ ಫ್ಯಾನ್ಸಿ ಡ್ರೆಸ್, ಅದಕ್ಕೆ ಮಹತ್ವನೇ ಇರೋದಿಲ್ಲ. ಕಂಠಂಚ ಕೌಸ್ತುಭಮಣೇರ್ ಅಧಿಭೂಷಣಾರ್ಥಂ ಕೌಸ್ತುಭಮಣಿಯ ಕಾಂತಿಗೋಸ್ಕರವಾಗಿ ಕುರಿಯಾನ್ ಮನಸ್ಸೆಖಿಲ ಲೋಕ ನಮಸ್ಕೃತಸ್ಯ. ಅದನ್ನೇನು ಮಾಡಬೇಕಾಗ, ಮನಸ್ಸಿ ಕುರಿಯಾತ್, ಮನಸ್ಸಿನ ಧ್ಯಾನ ಮಾಡಬೇಕು. ಅಖಿಲ ನಮಸ್ಕೃತ ಅಖಿಲ ಲೋಕ ನಮಸ್ಕೃತಸ್ಯ ಕಂಠಂ. ಅಖಿಲ ಲೋಕ ನಮಸ್ಕೃತನಾದ ಪರಮಾತ್ಮನ ಕಂಠವನ್ನು ಕೌಸ್ತುಭಮಣಿಯ ಸೌಖ್ಯಕ್ಕೋಸ್ಕರವಾಗಿ ಧರಿಸಿರತಕ್ಕಂಥ ಕೌಸ್ತುಭವನ್ನು ಧರಿಸಿರತಕ್ಕಂಥ ಕಂಠವನ್ನು ಮನಸ್ಸಿ ಕುರಿಯಾತ್, ಧ್ಯಾನವನ್ನು ಮಾಡಬೇಕು. ಬಾಹುಂಶ್ಚ ಮಂದರಗಿರೇಹೇ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್ ಸಂಚಿಂತಯೇ ದಶಶತಾರಮಸಹ್ಯ ತೇಜ ಶಂಖಂಚ ತತ್ಕರ ಸರೋರುಹ ರಾಜಹಂಸಂ. ಬಾಹುಂಶ್ಚ ಮಂದರಗಿರೇಹೇ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್. ಏನು ಮಾಡಬೇಕೀಗ, ಶಂಖಂ ಬಾಹುಂಶ್ಚ, ಬಾಹುಗಳನ್ನು ಧ್ಯಾನ ಮಾಡಬೇಕು, ಪರಮಾತ್ಮ ತೋಳುಗಳನ್ನು ಧ್ಯಾನ ಮಾಡಬೇಕು. ಶಂಖಚಕ್ರ ಕದಾ ಪದ್ಮ ಧರಾಸ್ತಿಂತ್ಯಾಹ ಹರೇರ್ಭುಜ, ಅದನ್ನ ಬಿಟ್ಕೊಂಡಿರಬೇಕು. ಅದು ಪರಮಾತ್ಮನ ಬಾಹುಗಳು ಎಂಥವು ಅಂತ ಕೇಳಿದರೆ, ಅತ್ಯಂತ ಶ್ರೇಷ್ಠವಾದವುಗಳು. ನಿರ್ಣಿಕ್ತ ಬಾಹುವಲಯ ಅಧಿಲೋಕಪಾಲ ಮಂದರಗಿರೇಹೇ ಪರಿವರ್ತನೇನ, ಮಂದರ ಪರ್ವತವನ್ನು ಹೊತ್ತಂಥ ಬಾಹುಗಳು, ಪರಮಾತ್ಮನ ತೋಳುಗಳು ಮಂದರ ಪರ್ವತವನ್ನು ಹೊತ್ತಂಥ ತೋಳುಗಳು, ಅವನ್ನು ಧ್ಯಾನ ಮಾಡಬೇಕು. ನಿರ್ಣಿಕ್ತ ಬಾಹುವಲಯಂ ಎಲ್ಲ ಆಯ್ತು. ದಶಶ ವಲಯ ಬಾಹುವಲಯ ಅಧಿಲೋಕಪಾಲ, ಎಲ್ಲ ಲೋಕರ ಪಾಲರ ಮೇಲೆ ಇರತಕ್ಕಂತಹ ಎಲ್ಲ ಲೋಕಪಾಲರ ಮೇಲೆ ಅವರನ್ನು ಮೀರಿಸಿ ಮಂದರ ಪರ್ವತವನ್ನು ಗರಗರ ತಿರಿಸಿದ ಪರ್ವತ ಎತ್ತದಷ್ಟು ಬುಗುರಿ ತಿರಿಸ ತಿರಿಸಿದ್ದಾನೆ. ಅಂತಹ ಬಾಹುವಲಯ, ಬಾಹುವಲಯವನ್ನು ಹೊಂದಿರತಕ್ಕಂತಹ ಪರಮಾತ್ಮನ ಬಾಹುವಲಯ ಅಂದರೆ ಕಂಕಣಗಳು, ಕಂಕಣಗಳನ್ನು ಬಿಗಿದಿರತಕ್ಕಂತಹ ಪರಮಾತ್ಮನ ಕೈಗ ಅಂಗದಾದಯ ನಿರ್ಣಿಕ್ತಾ ಶೋಭಿತಾ ಬಾಹುವಲಯ ಅಂಗದಾದಯೇಷಾಂತೆ ತಥ ಅಂಗದಾದಿ ಶೋಭಿ ಭೂಷಿತ ಪಾಲಯಾಚ್ಯುತ ಪಾಲಯಾಚ್ಯುತ ಹೇಳ್ತಾರಲ್ಲ, ಅಂಗದಾದಿ ಶೋಭೆಗಳಿಂದ ಹೊಂದಿರತಕ್ಕಂಥ ಕೈಗಳನ್ನು ಧ್ಯಾನ ಮಾಡಬೇಕು. ಮಂದರಗಿರಿಯನ್ನು ಎತ್ತಿದ್ದು ಅದು ಸಾಮರ್ಥ್ಯ, ಅಲಂಕಾರ ಇದು ಎತ್ತಿದ್ದದು. ಅಲಂಕಾರ ಹಾಕ್ಕೊಂಡ್ರೆ ಏನು ಪ್ರಯೋಜನ ಇರೋದಿಲ್ಲ, ಶಕ್ತಿ ತೋರಿಸ್ಬೇಕು. ಶಕ್ತಿ ತೋರಿಸಿದ ಗೌರವ, ಯಾವಾಗ ಗ್ರೇಟ್ನೆಸ್ ಇದ್ದಲ್ಲಿ ಗೌರವವನ್ನು ಕೊಡ್ತಾರೆ. ಪರಮಾತ್ಮರ ಪ್ರತಿಯೊಂದು ಅಂಗಕ್ಕೂ ಅಷ್ಟು ಹಿರಿಮೆ ಇರೋದರಿಂದ ಪ್ರತಿಯೊಂದು ಅಂಗವನ್ನು ಧ್ಯಾನ ಮಾಡಬೇಕು. ಆಮೇಲೆ ಏನು ಮಾಡಬೇಕೀಗ, ಚಕ್ರವನ್ನು ಧ್ಯಾನ ಮಾಡಬೇಕು. ಕೈಗಳಲ್ಲಿ ಏನು ಕ್ರಮವಾಗಿ ಶಂಖಚಕ್ರ ಗದಾಪದ್ಮಗಳು ಈ ಚಕ್ರ ವರ್ಣನೆ ಮಾಡ್ತಾರೆ. ಸಂಚಿಂತೆಯೇ ದಶಶತಾರಂ ಅಸಹ್ಯ ತೇಜ. ದಶಶತ ಅಂದ್ರೆ ಎಷ್ಟು? ಸಾವಿರ. ದಶಶತ ಹತ್ತು ಇಂಟು ನೂರು, ಸಾವಿರ. ಅರ ಅಂತ ಹೇಳಿದ್ರೆ ಅಲಗು, ಅರ ಅಲಗು. ಸಾವಿರ ಅಲಗುಗಳನ್ನು ಹೊಂದಿರತಕ್ಕಂತಹ, ಸಾವಿರ ಅಂದ್ರೆ ಬರೀ ಥೌಸಂಡ್ ಅಲ್ಲ, ಮೆನಿ ಮೆನಿ ಅಂತ ಅರ್ಥ. ಸಾವಿರಾರು ಅಲಗನ್ನು ಹೊಂದಿರತಕ್ಕಂಥ ಚಕ್ರವನ್ನ ಧರಿಸಿರತಕ್ಕಂಥ ಚಕ್ರವನ್ನ ಧ್ಯಾನ ಮಾಡಬೇಕು. ಅಸಹ್ಯ ತೇಜ, ಅದರ ಕಾಂತಿ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಹೊಡಿತಾ ಇರತಕ್ಕಂಥ ತೇಜಸ್ಸು. ಅದು ಚಕ್ರದ ವರ್ಣನೆ. ಸಂಚಿಂತೆಯೇ ದಶಶತಾರ ಅಸಹ್ಯ ತೇಜ. ಶಂಖಂಚ ತತ್ಕರ ಸರೋರುಹ ರಾಜಹಂಸಂ. ಪರಮಾತ್ಮನ ಶಂಖವನ್ನು ಧ್ಯಾನ ಮಾಡಬೇಕು. ಆಮೇಲೆ ಅದು ಹೇಗಿದೆ, ಆತನ ಕರಕಮರದಲ್ಲಿ ರಾಜಹಂಸದಂತೆ ಇದೆಯಂತೆ. ಪರಮಾತ್ಮನ ಕೈ ಇದ್ದಾಗ ಯಾವುದು, ಪರಮಾತ್ಮನ ಕೈ ಹೇಗಿದೆ, ಹಂಸ ಇದೆ, ರಾಜಹಂಸ ಇದ್ದಾಗಿದೆ. ರಾಜಹಂಸದಲ್ಲಿ ರಾಜಹಂಸ ಎಲ್ಲಿರುತ್ತೆ, ಸರೋವರದಲ್ಲಿ, ಗೊತ್ತಾಯ್ತಾ. ಸರೋವರ ಅಂದರೆ ಕಮಲ, ಕಮಲದ ಮೇಲೆ ರಾಜಹಂಸ ಕೂತುತ್ತೆ. ಕಮಲಕ್ಕೂ ರಾಜಹಂಸಕ್ಕೂ ಬಹಳ ಪ್ರಿಯ ಅಂತೆ. ಕಮಲದ ರಾಜಹಂಸದ ಬರೀ ಕಮಲ ಬೇರೆ, ರಾಜಹಂಸ ಬೇರೆ. ರಾಜಹಂಸ ಪಕ್ಷಿಗಳು ಅದು ಕಾಣದೇ ಇಲ್ಲ, ಬರೀ ಹಂಸ ಪಕ್ಷಿಗಳು ಕಾಣುತ್ತೆ, ರಾಜಹಂಸ ಪಕ್ಷಿಗಳು ಕಾಣೋದಿಲ್ಲ. ಪಕ್ಕಪಕ್ಷಿಗಳು ಬೇರೆ, ಪಕ್ಕಪಕ್ಷಿ ಆಗಿರುತ್ತೆ, ಹಂಸ ಇದ್ದಾಗಿರುತ್ತೆ ಬೆಳಗ್ಗೆ. ಆದರೆ ಅದು ಪಸಪಕ್ಷಿ ಏನು ಬರೋದಿಲ್ಲ, ಹಂಸದ ಇದಿಲ್ಲ, ಅದು ಕೆಡ್ತಾರೆ. ಪಕಃ ಹಂಸ, ಹಂಸೋ ಹಂಸ, ಕೋ ಭೇದ ಪಕಹಂಸಯೋಹೋ, ಎರಡು ಬೆಳಗಿರುತ್ತೆ, ಏನು ವ್ಯತ್ಯಾಸ ಅಂತ ಕೇಳಿದರೆ ಹೇಳ್ತಾರೆ, ನೀರಕ್ಷೀರ ವಿವೇಕೇತು ಹಂಸೋ ಹಂಸ ಬಕೋ ಬಕ. ಹಂಸ ಕ್ಷೀರ ನ್ಯಾಯ ಬಂದಾಗ ಯಾವುದು ಗೊತ್ತಾಗುತ್ತಾಗ, ಅದೇ ರೀತಿ. ಹಾಗೆ ಕಾಕಕೃಷ್ಣ ಪಿಕ ಕೃಷ್ಣ, ಕೋ ಭೇದ ಕೃಷ್ಣ ಕಾಕಯೋಹೋ, ಪಿಕ ಕಾಕಯೋಹೋ. ಪಿಕ ಅಂದ್ರೆ ಕೋಗಿಲೆ, ಕಾಗೆನೂ ಕಪ್ಪು, ಕೋಗಿಲನು ಕಪ್ಪು, ಎರಡು ವ್ಯತ್ಯಾಸ ಗೊತ್ತಾಗದು ಯಾವಾಗ, ವಸಂತ ಕಾಲೇ ಸಂಪ್ರಾಪ್ತೆ ಕಾಕ ಕಾಕ ಪಿಕ ಪಿಕ. ವಸಂತ ಕಾಲ ಬಂದ ಕಾಗೆ ಕಾಗೆನೆ, ಕೋಗಿ ಕೋಗಿಲೆನೆ. ಅದು ಹಂಸ ಹಂಸನೇ, ಬಕ ಬಕನೆ. ಆದ್ರೆ ಹಂಸ ರಾಜಹಂಸಕ್ಕೆ ಮತ್ತೆ ವ್ಯತ್ಯಾಸ ಇದೆ. ರಾಜಹಂಸ ಏನ್ ಮಾಡುತ್ತಂತೆ, ಅದು ಬೇರೆ ಫುಡ್ ಇಲ್ಲಂತ, ಅದಕ್ಕೆ ಬರೀ ಕಮಲ ಜಸಳ ಮಾತ್ರ ತಿನ್ನುತ್ತಂತೆ. ರಾಜಹಂಸ ಕಮಲ ಜಸಳ ಒಂದೇ ಆಹಾರ, ಬಹಳ ಫಾಸ್ಟ್ ಆಗಿ ಹೊಡ್ತಕ್ಕದು. ಮೇನ್ ವಾಸ ಮಾಡೋದೆಲ್ಲಿ ಅದು, ಮಾನಸ ಸರೋವರದಲ್ಲಿ. ಅರ್ಥ ಆಯ್ತು. ಇವತ್ತು ಮಾನಸ ಸರೋವರಕ್ಕೆ ಹೋಗ್ತಾರಲ್ಲ, ಅವರು ಕೂಡ ಹೇಳಿದ್ರು, ಅವ್ರು ತೋರಿಸ್ತಾರಂತಷ್ಟೆ, ದೂರದಲ್ಲಿ ನೋಡಿ ಕಾಣಿಸುತ್ತೆ ಅಂತ ತೋರಿಸ್ತಾರಂತೆ. ಇವ್ರು ಕಂಡಾಗುತ್ತೆ, ಅದು ಕಾಣೋದಿಲ್ಲ. ಇವತ್ತು ಮಾನಸರು ಬಹಳ ದೊಡ್ಡ ಸರೋವರ, ಅದು ದೂರದಲ್ಲಿ ತೋರಿಸ್ತಾರಂತೆ ಅಷ್ಟೇ, ಹೊರತು ಕಣ್ಣಿ ಬೀಳೋದಿಲ್ಲ ಅಂತ ಹೇಳ್ತಾರೆ. ಬಹಳ ಶ್ರೇಷ್ಠವಾದದ್ದು. ಇದನ್ನು ಬರೆದು ಮಧ್ವದಲ್ಲಿ ಹೇಳ್ತಾರೆ, ಕೃಷ್ಣ ಮುಖಾಂಭೋರುಹ ರಾಜಹಂಸ, ಗೊತ್ತಾಯ್ತು. ಕೃಷ್ಣ ಮುಖಾಂಭೋಜ ರಾಜಹಂಸ. ದ್ರೌಪದಿ ದೇವಿ ಮುಖ ಕಮಲಕ್ಕೆ ಭೀಮಸೇನ ದೇವರು ಹೇಗಿದ್ದಾರೆ, ರಾಜಹಂಸ ಇದ್ದಾಗೆ ಅಂತೇಳಿ. ಅವೆಲ್ಲ ನೆನ್ಪಿಟ್ಕೊಂಡ್ಬಿಟ್ರೆ, ಇಲ್ಲಿ ಹಂಸ ಇದ್ದಾಗಿದೆಯಂತೆ. ಶಂಖ ಹಂಸ ಇದ್ದಾಗಿದೆ ಅಂತ ಯಾಕೆ ಹೇಳ್ತಾರೆ, ಬೆಳ್ಳಿಗಿದೆ ಶಂಖ, ಗೊತ್ತಾಯ್ತಾ. ಅದು ಹಂಸ ಎಲ್ಲಿರಬೇಕು, ಹಂಸಕ್ಕೆ ಯಾವುದು ಪ್ರಿಯ, ದುಂಬೆ ಹೇಗೆ ಕಮಲ ಕಂಡುಕೊಳ್ಳುತ್ತೋ, ಹಂಸ ಕಮಲ ಕಂಡುಕೊಳ್ಳುತ್ತೆ. ಕಮಲ ಯಾವುದು, ಪರಮಾತ್ಮನ ಕೈಯೇ ಕಮಲ. ಪರಮಾತ್ಮನ ಕೈ ಎಂಬ ಕಮಲದ ಮೇಲೆ ಇರತಕ್ಕಂಥ ಕಮೆಯ ಕೈ ಮೇಲೆ ರಾಜಹಂಸದಂತೆ ಇರತಕ್ಕಂಥ ಪರಮಾತ್ಮನ ಶಂಖವನ್ನು ಧ್ಯಾನ ಮಾಡಬೇಕು. ಅದು ಪಾಂಚಜನ್ಯ ಶಂಖ, ಸುದರ್ಶನ ಚಕ್ರ. ಕೌಮು ಅಂದರೆ ಸ್ಪೆಷಾಲಿಟಿ ಏನಂದರೆ, ಶಂಖ ಎಷ್ಟೋ ಇರಬಹುದು, ಪರಮಾತ್ಮನ ಶಂಖ ಆತನ ಶಂಖನೇ, ಗೊತ್ತಾಯ್ತಾ. ಆತನ ಚಕ್ರ ಆತನ ಚಕ್ರನೇ, ಆತನ ಚಕ್ರದ ಇನ್ನೊಂದು ಚಕ್ರ ಇಲ್ಲ, ಆತನ ಶಂಖ ಇನ್ನೊಂದು ಶಂಖ ಇಲ್ಲ. ಇಲ್ಲಿ ಶಂಖ ಹೋಗ್ತೀವಲ್ಲ ತಿರುಪತಿಗೆಲ್ಲ ಹೋದ ಕಾಲಕ್ಕೆ, ದ್ವಾರಪಾಲಕರು ಇರ್ತಾರೆ ಜಯ ವಿಜಯ, ಅವ್ರ ಕೈಯಲ್ಲಿ ಶಂಖಚಕ್ರ ಇರುತ್ತೆ. ಎಂಥ ಶಂಖಚಕ್ರಗಳವೆಲ್ಲ, ಇಂಥದ್ದಲ್ಲ ಹಿಡಿತಲ್ಲ, ಅದೇ ಬೇರೆ. ಆ ಪರಮಾತ್ಮ ಶಂಖ ಅಂದರೆ ಆತಂದೇನೆ, ದುರ್ಗಾದೇವಿ ವಿಮಾನ ದೇವತೆ. ಅದಕ್ಕೆ ಶಂಖಕ್ಕೆ ಶ್ರೀದೇವಿ ವಿಮಾನ ದೇವತೆ. ಕೌಮೋದಕೀಂ ಭಗವತೋ ದಯಿತಾಂ ಸ್ಮರೇತ ದಿಗ್ಧಾ ಮರಾತಿ ಭಟ ಶೋಣಿತ ಕರ್ದಮೇನ ಮಾಲಾಂ ಮಧೂರತ ವರೂಥ ಗಿರೋಪಘುಷ್ಟಾಂ ಚೈತ್ಯಶ್ಯ ತತ್ವಮವಲಂ ಮಣಿಮಸ್ಯ ಕಂಠೇ. ಕೌಮೋದಿಕೀಂ ಭಗವತೋ ದಯಿತಾಂ ಸ್ಮರೇತ. ಈ ಕೌಮೋದಿಕೆ ಗದೆಯನ್ನು ಧ್ಯಾನ ಮಾಡಬೇಕು. ಭಗವತಃ ದಯಿತಾಂ, ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ಕೌಮೋದಿಕೀಂ, ಕೌಮೋದಿಕೆ ಗದೆಯನ್ನು ಸ್ಮರೇತ ಸ್ಮರಣೆ ಮಾಡಬೇಕು. ಅದು ಹೇಗಿದೆ, ದಿಗ್ಧಾಮರಾತಿ ಭಟ ಶೋಣಿತ ಕರ್ದಮೇನ. ಅರಾತಿ ಅಂದರೆ ಶತ್ರುಗಳು, ಅರಾತಿ ಭಟರು ಶತ್ರು ಸೈನಿಕರು, ಅವರ ಶೋಣಿತದ ರಕ್ತ. ಕರ್ದಮ್ ಅಂದ್ರೆ ಕೆಸರು, ಶತ್ರುಗಳ ಸೈನಿಕರ ರಕ್ತದ ಕೆಸರು ಮೆತ್ತಿರತಕ್ಕಂತಹ ಅಂದ್ರೆ ಬೇಸರ ಕೆಸರಿದೆ ಅಂತ ಅರ್ಥ ಅಲ್ಲ, ಅದಕ್ಕೆ ಕೊಂದಿರತಕ್ಕಂತ ಅರ್ಥ. ಅನೇಕ ಶತ್ರುಗಳನ್ನ ಕೊಂದಿರತಕ್ಕಂತಹ, ಅನೇಕ ಶತ್ರುಗಳ ಭಟರನ್ನ ಕೊಂದಿರತಕ್ಕಂತಹ ಗತೆಯನ್ನ ಧ್ಯಾನ ಮಾಡಬೇಕು. ಮಾಲಾಂ ಮಧೂರತ ವರೂಥ ಗಿರೋಪ ಹುಷ್ಟಾಂ ಚೈತ್ಯಶ್ಚ ತತ್ತಮಲಂ ಮಣಿಮಸ್ಯ ಕಂಠೇ. ಆಮೇಲೆ ಮಾಲಾಂ ಕೊರಳಲ್ಲಿ ಮಾಲೆ ಅಂತೆ, ವನಮಾಲೆಯನ್ನು ಧ್ಯಾನ ಮಾಡಬೇಕು. ಹೇಗಿದೆ ಅದು? ಮಧುರತ ವರೂಥ ಗಿರೋಪ ಹುಷ್ಟಾಂ. ಮಧುರತಗಳು ಅಂದರೆ ದುಂಬಿಗಳು, ವರೂಥ ಅಂದರೆ ಗುಂಪು, ಅವುಗಳ ಝೇಂಕಾರದಿಂದ ತುಂಬಿದೆಯಂತೆ. ಜೋರು ಶಬ್ದ ಮಾಡ್ತಾ ಇವೆ ದುಂಬಿಗಳನ್ನು, ಅಷ್ಟು ಮುತ್ತಿಬಿಟ್ಟಿವೆ ವನಮಾಲೆ ಮೇಲೆ ಶಬ್ದ ಮಾಡಿ. ಹಿಂದೆ ಬರೀ ಇವೆ ಅಂತ ಹೇಳಿದ್ರು, ಈಗ ಹೇಳ್ತಾರೆ ಅದರಲ್ಲಿ ದುಂಬಿಗಳು ಧ್ವನಿ ಮಾಡ್ತಾ ಇವೆ. ಏನ ಉಪಯೋಗ ಮಾಡಿದ ಪ್ರಸಂಗನ ನಿನ್ನೆ ಹೇಳಿದ ನರಕಾಸುರನ ಇದನ್ನು ಹೊಡೆದಿದ್ದು ಯಾವುದರಿಂದ? ನರಕಾಸುರನ ಕೋಟೆಗಳನ್ನೆಲ್ಲ ಅದರಿಂದ. ಮತ್ತೆ ದಂತವಕ್ರನ್ನು ಕೊಂದಿದ್ದಾರೆ ವಿಡೂರಥ ಅಂತ ಒಬ್ಬಿಡ್ತಾನೆ. ವಿಡೂರಥನ ಕೊಂದಿದ್ದು ಯಾವುದರಿಂದ? ಕೃಷ್ಣ ಇದರಲ್ಲಿ ಗದೆಯಿಂದ ಕೊಲ್ತಾನೆ, ಗೊತ್ತಾಯ್ತಾ? ಗದೆಯಿಂದ ಸಂಹಾರ ಮಾಡ್ತಾನೆ. ಈ ಗದೆ ಉಪಯೋಗ ಮಾಡೋದಕ್ಕೆ ಕೆಲವು ಪ್ರಸಂಗಗಳಿದೆ, ಹೆಚ್ಚಾತಕ್ಕೆ ಉಪಯೋಗ ಮಾಡೋದಿಲ್ಲ. ಅದು ಅದೊಂದೇ ಮಾಡಿಬಿಟ್ಟು ಅದೊಂದೇ ಮಾಡ್ತಾನೆ ಅಂತಾಗುತ್ತೆ ಅಂತೇಳಿ. ಚಕ್ರನೂ ಮಾಡ್ತಾನೆ, ಶಂಖನೂ ಮಾಡ್ತಾನೆ, ಒಂದೊಂದನ್ನು ಉಪಯೋಗ ಮಾಡ್ತಾನೆ. ಎರಡು ಸಹ ಏನು ಉಪಯೋಗ ಮಾಡಿ ಸಂಕಲ್ಪ ಮಾಡಿ ಸಾಕು, ಹೋಗಿಬಿಡ್ತಾನೆ. ಎಲ್ಲ ರೀತಿಯಲ್ಲೂ ಸಂಹಾರ ಮಾಡ್ತಾನೆ. ಇದೊಂದು ವೆರೈಟಿ ಅದು. ಗದ ಉಪಕಾರ ಉಪಯೋಗ ಮಾಡಿ ದೊಡ್ಡ ಪ್ರಸಂಗ ಅಂದರೆ ಬ್ರಹ್ಮದೇವರ ವರದಿಂದ ಅಭೇದ್ಯವಾಗಿದ್ದಂತಹ ನರಕಾಸುರ ಪ್ರಾಗ್ಜ್ಯೋತಿಷಪುರದ ಸುತ್ತ ಇದ್ದಂತಹ ಬೆಟ್ಟವನ್ನು ಪರಮಾತ್ಮ ಗದೆಯಿಂದ ಹೊಡೆದ ಅಂತ ಹೇಳ್ತಾರೆ. ಅದು ನೆನ್ಪಿಟ್ಕೊಂಡ್ರೆ ಗದೆ ಉಪಯೋಗ ಆಗ್ಲೇನೆ. ದಿಗ್ಧಾ ಮರೋಟಿ ವರಾತಿ ಪಟ ಶೋಣಿತ ಕರ್ದಮೇನ. ಗದೆಗೆ ಅಭಿಮಾನಿ ದೇವತೆಗಳು ವಾಯುದೇವರು. ಯಶ್ಯ ಗದಾ ಪವಮಾನ, ವಾಯುದೇವರು ಅಭಿಮಾನಿ ದೇವತೆಗಳು. ಅದನ್ನು ಚಿಂತನೆ ಮಾಡಬೇಕು ಯಾವಾಗಲೂ. ಸಾಮಾನ್ಯ ಚಿಂತನೆ ಬೇರೆ, ವಿಶೇಷ ಚಿಂತನೆ ಬೇರೆ. ಶಂಖ ಅಂತಷ್ಟ ಶ್ರೀದೇವಿ, ಚಕ್ರ ಅಂತಷ್ಟ ದುರ್ಗಾದೇವಿ, ಕಮಲ ಅಂತಷ್ಟ ಭೂದೇವಿ, ಗದ ಅಂತಷ್ಟ ವಾಯುದೇವರು, ಶಾರಂಗ ಅಂದ್ರೆ ಸರಸ್ವತಿ. ಅವೆಲ್ಲ ಆಚಾರ ನಿರ್ಣಯದಲ್ಲಿ ಹೇಳ್ತಾರೆ. ಅದರ ಜ್ಞಾಪಕ ಅಭಿಮಾನಿ ದೇವತೆಗಳು ಸಮೇತ ಚಿಂತನೆ ಮಾಡಬೇಕು. ಮಾಲಾಂ ಮಸೂರತ ವರೂಥ ಗಿರೋಪ ಹುಷ್ಟಾಂ ಗದಾ ಪದ್ಮ. ಪದ್ಮ ಹೇಳಬೇಕ ಮಧ್ಯೆ ಹೇಳ್ಬಿಟ್ಟು ಚಿಂತನೆ ಮಾಡಿದ್ದೆ ಅಂದ್ರೆ ಅಂಡರ್ಸ್ಟುಡ್. ಅದು ಮಾಲಾಂ ಮಧುರತ ವರೂಥ ಗಿರೋಪ ಹುಷ್ಟಾಂ ಚೈತ್ಯಶ್ಚ ತತ್ವ ಮಮಲಂ ಮಣಿಮಸ್ಯ ಕಂಠೇ. ಆಮೇಲೆ ಶಂಖ ಹೇಗೆ ಆಯುಧ ಆಯ್ತು? ಊದಿದ್ರೆ ಏನಾಗುತ್ತೆ? ಶಂಖ ಊದಿಬಿಟ್ರೆ ಆಯುಧದ ಬುದ್ಧಿ ಉದ್ದೇಶ ಏನು? ಯಾವುದು ಕೊಲ್ಲುತ್ತೋ ಅದು ಆಯುಧ. ಶತ್ರುಗಳನ್ನ ಹೆದರಿಸಿದ್ರು ಆಯುಧ, ಕೊಂದ್ರೂ ಆಯುಧ, ಹೊತ್ತಾನೆ ಹೆದರಿಸಿದ್ರು ಆಯುಧ, ಕೊಂದ್ರೂ ಆಯುಧ. ಪರವಾದ ಶಂಖಧ್ವನಿಗೆ ಏನಾಗ್ತಾರಂತೆ? ಗರ್ಭ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರಧ ತವನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ. ನಿತ್ಯ ಹೇಳ್ಕೊಂಡೆ ಶಂಖ ಪೂಜೆ ಮಾಡೋದು, ಅರ್ಥ ಆಯ್ತಾ? ಆ ಶಂಖದ ಧ್ವನಿಗೆ ಎದುರಿದ ಶತ್ರುಗಳಲ್ಲ, ಪಾತಾಳ ಲೋಕದಲ್ಲಿರ್ತಕ್ಕಂತಹ ಗರ್ಭಿಣಿಯಾದ ರಾಕ್ಷಸ್ತ್ರೀಯರ ಗರ್ಭ ಒಡೆದೋಗುತ್ತಂತೆ. ಅಂದ್ರೆ ಎಷ್ಟು ಶಂಖದ ಧ್ವನಿ ಆಗಿರಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ಸರಿ. ಯಾವಾಗ ಅರ್ಜುನ ಸ್ವಲ್ಪ ವೀಕ್ ಅನ್ನಿಸ್ತಿದ್ದಾಗ ಕೃಷ್ಣ ಪಾಂಚನೆ ಊದ್ಬಿಡ್ತು, ಒಂದ್ಸಲ ಊದ್ತಿದ್ದಂತೆ ಎಲ್ಲ ಕ್ಲಿಯರ್ ಆಗಿಬಿಡ್ತದೆ ಕಂಪ್ಲೀಟ್ ಆಗಿ. ಆ ಕ್ಲಿಯರ್ ಇವತ್ತು ಪೊಲೀಸ್ ವಿಜಲ್ ಹಾಕಿದ್ರೆ ಬಳಸಿ ಕಳ್ಳರಿ ಪ್ರಾಣೋದಾಗತ್ತೆ. ಹೌದಲ್ಲ, ಅವ್ರು ಎಲ್ಲಿರ್ತಾರೆ ಎಲ್ಲೋ ಶಬ್ದ ಕೇಳಿದ್ರೆ ಸಾಕು. ಇನ್ನು ದೇವ್ರ ಎದುರಿಗೆ ಅಂದ್ಕೊಂಡು ಶಂಖ ಊದಿದ್ರೆ ಹೇಗಿರ್ಬೋದು? ಸಪಾಂಚಜನ್ಯೋ ಅಚ್ಯುತ ವಕ್ರವಾಯುನ ಭೃಶಂ ನಿಪೂರ್ಣೋದರ ಸುಪೂರ್ಣ ಧ್ವನಿ ವರ್ಣನೆ ಮಾಡ್ತಾರೆ. ಅದರೊಳಗೆ ಎಷ್ಟು ಶಂಖ ಕೃಷ್ಣ ಶಂಖ ಊದಿಬಿಟ್ರೆ 14 ಲೋಕ ನಡುತ್ತಿದ್ದು ಒಂದೊಂದ್ಸಲ. ಅದರಿಂದ ಶಂಖದಿಂದ ಹೇಗಾಗಿದೆ ಅಂಬುದಕ್ಕೆ, ಪದ್ಮದಿಂದ ಹೊಡೆದಿದ್ದಕ್ಕೆ ಪುಷ್ಕರ ಇದು ಸಾಯೋದು. ಪದ್ಮದಿಂದ ಹೊಡೆದ್ರೆ ಕೃಷ್ಣ ಹೊಡೆದ್ರೆ ಏನಾಗ್ತಿದ್ರು? ಸತ್ತೋಗ್ತಾರೆ. ಸತ್ತು ಪದ್ಮದಿಂದ ಹೊಡೆದ್ರೆ ಸಾಕು, ಅದು ಮೈಲ್ಡೆಸ್ಟ್ ವೆಪನ್ ಅದು. ಅದಕ್ಕೆ ಯಾರು ಯಾರನ್ನು ಕೊಲ್ಲೋ ಶಕ್ತಿ ಬೇಕಾದ್ರೆ ಪರಮಾತ್ಮನಿದೆ. ಅದು ಪರಮದ ಮುಟ್ಟಿದ್ದೆಲ್ಲ ಆಗಿದ ರಾಮದೇವರು ಹುಲ್ಲು ಕಟ್ಟಿಬಿಟ್ರೆ ಅಷ್ಟೇ. ಆ ವಾಯಸದ ಮೇಲೆ ಏನಾಯ್ತು? ಹುಲ್ಲು ಕಟ್ಟಿಬಿಟ್ರೆ ಬ್ರಹ್ಮಾದಿ ದೇವತೆಗಳನ್ನ ಏನು ಮಾಡೋಕ್ಕಾಗೋದಿಲ್ಲ ಅಂತ ವಾಪಸ್ ಕಳಿಸ್ಬಿಟ್ರು. ಅಷ್ಟರ ಮಟ್ಟಿಗೆ ದೇವ್ರು ಏನು ಮುಟ್ಟಿದ್ರು ಅದು ಆಗಿದ್ದಾನೆ. ಮನಸ್ಸಿನ ಸಂಕಲ್ಪ ಮಾಡಿದ ಸಾಕು ಅಂದ ಮೇಲೆ ಇವೆಲ್ಲ ಏಕೆ. ದಿಗ್ಧಾ ಮರಾತಿ ಮಾಲಾಂ ಮಧುರತ ವರೂಥ ಗಿರೋಪಹುಷ್ಟಾಂ ಚೈತ್ಯಶ್ಚ ತತ್ವ ಮಮಲಂ ಮಣಿಮಸ್ಯ ಕಂಠೇ. ಕಂಠದಲ್ಲಿರ್ತದ ಮಣಿ ಯಾವುದು ಅಂತ ಕೇಳಿದರೆ ಚೈತ್ಯ ಅಂದರೆ ಬ್ರಹ್ಮದೇವರು. ಚಿತ್ತಕ್ಕೆ ಅಭಿಮಾನಿ ದೇವತೆ ಆದ್ದರಿಂದ ಬ್ರಹ್ಮದೇವರಿಗೆ ಚೈತ್ಯ ಅಂತ ಕರೀತಾರೆ. ಅವರ ಸ್ವರೂಪವಾದಂಥ ಮಣಿ ಕೌಸ್ತುಭ ಮಣಿ ಕಂಠದಲ್ಲಿದೆ. ಹಿಂದೆ ಹೇಳಿದ್ದನ್ನು ವಿವರಣೆ ಮಾಡಿದರೆ ಈಗ ವನಮಾಲಾ ಲಕ್ಷ್ಮೀದೇವಿ, ಚೈತ್ಯ ಬ್ರಹ್ಮದೇವರಿಗೆ ಬ್ರಹ್ಮದೇವರನ್ನ ಅಭಿಮಾನಿಯಾಗಿಂತ ಹೊಂದಿರತಕ್ಕಂಥ ಕೌಸ್ತುಭ ಮಣಿ ಕಂಠದಲ್ಲಿದೆ. ಭೃತ್ಯಾನುಕಂಪಿತ ಧಿಯೇಹ ಗೃಹೀತ ಮೂರ್ತೇಹೇ ಸಂಚಿಂತಯೇತ್ ಭಗವತೋ ವದನಾರವಿಂದಂ ಯದ್ವಿಸ್ಫರನ್ ಮಕರ ಕುಂಡಲ ವಲ್ಗಿತೇನ ವಿದ್ಯೋತಿ ತಾಮಲ ಕಪೋಲ ಮುದಾರಹಾಸಂ. ಈಗ ಪರಮಾತ್ಮನ ಮುಖ ಚಿಂತನೆ ಮಾಡಬೇಕು. ಅಪಾದ ಮೌಲಿ ಪರ್ಯಂತ ಈಗ ಮುಖಕ್ಕೆ ಬಂದರು. ಮೊದಲು ಹೇಳಬೇಕಾದ್ರೆ ಅಂತ ಪ್ರಸನ್ನ ಬದನಾಂ ಭೋಜಂ ಶುರು ಮಾಡಿದ್ರು. ಹೇಳಬೇಕಾದ್ರೆ ಒಟ್ಟಿಗೆ ನೋಡಿದ ಗಮನ ಯಾವ ಕಡೆ ಹೋಯಿತು? ಮುಖದ ಕಡೆ. ಈ ಕಾಲದಿಂದ ನೋಡಿದಾಗ ಏನು ಬಂದು ಕ್ರಮವಾಗಿ ಬಂದ ಮುಖ ಬಂತು. ಸಂಚಿಂತೆಯೇ ಒಂದು ಮಾತಿದೆ, ಯಾವ ದೊಡ್ಡವರು ನೋಡ್ಬೇಕಾದ್ರೆ ಕಾಲಿನಿಂದ ಶಿರಸಿ ನೋಡ್ಬೇಕಂತ, ಚಿಕ್ಕವರು ನೋಡ್ಬೇಕಾದ್ರೆ ಮುಖದಿಂದ ಕಾಲು ನೋಡ್ಬೇಕಂತ, ಗೊತ್ತಾಯ್ತಾ? ಉಲ್ಟಾ ಪಲ್ಟಾ. ದೊಡ್ಡವ್ರ ಜೊತೆಗೆ ಮೊದಲು ಯಾವಾಗಲೂ ಕಾಲನ್ನು ಯಾಕೆ ನೋಡ್ಬೇಕು ಅಂದ್ರೆ ಎತ್ತರ ಇರ್ತಾರೆ ಅಂತ ಅರ್ಥ. ಅವರು ಎತ್ತರ ಇದ್ದವ್ರಿಗೆ ಫಸ್ಟ್ ಏನು ಕಾಣುತ್ತೆ? ಕಾಲು ಕಾಣುತ್ತೆ. ಚಿಕ್ಕವರು ತಲೆ ಕಾಣುತ್ತೆ, ಅದಕ್ಕೆ ಚಿಕ್ಕವರಾದ್ರೆ ತಲೆ ಕಾಣುತ್ತೆ ಅಂತ ಅಪಾದ ಬೋಲಿ ಪರ್ಯಂತ ವರ್ಣನ. ಭಗವ ಭಕ್ತ ಮೃತ್ಯಾನುಕಂಪಿತ ಧಿಯೇಹ ಗೃಹೀತ ಮೂರ್ತೇಹೆ. ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ರೂಪವನ್ನ ನಮಗೆ ತೋರಿಸ್ತಾ ಇದ್ದಾನೆ. ಎಂಥ ಯಾತಕ್ಕೋಸ್ಕರ ಅಂತ ರೂಪ ಪರಮಾತ್ಮ ರೂಪ ಆ ರೀತಿ ನೋಡೋದು ಭಾರಿ ಕಷ್ಟ ನಮಗೆ. ಭೃತ್ಯ ಅನುಕಂಪಿತ ಧಿಯ, ಭಕ್ತರ ಮೇಲೆ ಅನುಕಂಪದಿಂದ ಪರಮಾತ್ಮ ವ್ಯಕ್ತನಾಗಿದ್ದಾನಷ್ಟೇ. ಇಲ್ಲವರ ರೂಪ ಕೂಡ ಚಿಂತನೆ ಮಾಡಕ್ ಆಗೋದಿಲ್ಲ, ದೇವರನ್ನು ಕಾಣೋದು ಸಾಧ್ಯ ಇಲ್ಲ, ಬಿಟ್ಟುಬಿಡಿ. ಆ ರೂಪ ಚಿಂತನೆ ಮಾಡೋಕೆ ಏನ್ ಮಾಡ್ಬೇಕಾತ? ಅನುಗ್ರಹ ಮಾಡ್ಬೇಕು, ಅದು ಸಿಗಬೇಕಾದ್ರೆ ಅನುಗ್ರಹ ಮಾಡ್ಬೇಕು. ಸಂಚಿಂತೆಯ ಊಟಕ್ಕೆಲ್ಲ ಟೋಕನ್ ಇಸ್ಕೊಳ್ಳೋಕ್ಕೂ ಕಷ್ಟಪಡ್ಬೇಕು ಅಂತಾರಲ್ಲ ಹಾಗೆ. ಸಂಚಿಂತೆಯೇ ಭಗವತಃ ವದನಾರವೇಂದಂ, ಅಂತ ಭಗವಂತನ ಮುಖ ಕಮಲವನ್ನ ಧ್ಯಾನ ಮಾಡಬೇಕು. ಯದ್ವಿಸ್ಫುರನ್ ಬಕರ ಕುಂಡಲ ವಲ್ಲಿಗೀತೇನ ವಿದ್ಯೋತಿ ತಾಮಲ ಕಪೋಲ ಮುದಾರ ಹಾಸಂ. ಆ ಕಮ ಮುಖ ಹೇಗಿದೆ ಅಂದ್ರೆ ವಿಸ್ಫುರನ್ ಹೊಳೆಯತಕ್ಕಂತಹ ಮಕರ ಕುಂಡಲ ವಲ್ಲಿಗೀತೇನ, ಮಕರ ಕುಂಡಲಗಳು ಮಕರಾಕಾರದ ಕುಂಡಲ, ಮಕರ ಕುಂಡಲ ಕಿವಿಗೆ ಹಾಕೊಂಡಿರ್ತಕ್ಕಂಥ ಕುಂಡಲಗಳ ವಲ್ಲಿಗೀತೇನ ಧ್ವನಿಯಿಂದ ವಿದ್ಯೋತಿ ವಾದರ ಮಾರು ಒಂದು ಕಾಂತಿಯಿಂದ ವಿದ್ಯೋತಿತ ಅಮಲ ಕಮೋಲ ಮುದಾರ ಹಾಸಂ. ಆತನ ಕೆನ್ನೆಗಳು ಹೊಡಿತಾ ರಿಫ್ಲೆಕ್ಟ್ ಆಗ್ತಿದೆ, ಅದ್ರ ಕೆನ್ನೆಯೊಳಗೆ ಏನಾಗ್ತಿವೆ ಅವೆಲ್ಲ ಕೂಡ ಅಷ್ಟು ಬ್ರೈಟ್ ಹೊಡಿತಿರೋದ್ರಿಂದ ಅದರಲ್ಲಿ ರಿಫ್ಲೆಕ್ಟ್ ಆಗ್ತಿವೆ ಕುಂಡಲಗಳು. ಅದರಿಂದ ಕೂಡಿರತಕ್ಕಂತಹ ಪರಮಾತ್ಮನ ಮುಖವನ್ನ ಧ್ಯಾನ ಮಾಡಬೇಕು. ಏನ ಮುಖ ಆಯಿತು, ಆಮೇಲೆ ಅದರಲ್ಲಿ ಕುಂಡಲ ಧರಿಸಿದ್ದಾನೆ ಅಂತಾಯ್ತು, ಕುಂಡಲಗಳು ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತೇವೆ, ಅಷ್ಟು ಕಪೋ ಸುಂದರವಾದ ಮುಖ ಕಪೋಲಂ ಉದಾರ ಹಾಸಂ. ಉದಾರ ಹಾಸ, ಹಾಸ ಅಂದ್ರೆ ಮಂದಹಾಸ, ಶ್ರೇಷ್ಠವಾದ ಮಂದಹಾಸವನ್ನು ಹೊಂದಿರತಕ್ಕಂಥ ಪರಮಾತ್ಮನನ್ನ ಧ್ಯಾನ ಮಾಡಬೇಕು. ಉದಾರ ಹಾಸ ಶಬ್ದಕ್ಕೆ ಇನ್ನೊಂದು ಅರ್ಥ ಅಂದ್ರೆ ಅಪಹಾಸ್ಯ ಅಲ್ಲ, ನಗು ಮುಖದ ನಗುವಿನ ಅನೇಕ ವೆರೈಟಿ ನಗು. ಪರಮಾತ್ಮ ನಗು ಹೇಗಿದೆ ಅಂದ್ರೆ ಭಕ್ತರನ್ನ ಉದ್ದೇಶ ಉತ್ಸಾಹ ಕೊಡ್ತಕ್ಕ ನಗು ಹೇಳ್ತ ಅಪಹಾಸ್ಯವಲ್ಲ ಅಂತ ಹೇಳೋದಕ್ಕೋಸ್ಕರ ನಿರ್ದುಷ್ಟೋ ಹಾಸ ಎಸ್ಮಿನ್ ತತ್ತಥ, ನಿರ್ದುಷ್ಟವಾದ ಹಾಸವನ್ನು ಹೊಂದಿರತಕ್ಕಂತಹ. ಯಶ್ರೀನಿಕೇತ ಮಲಿಭಿ ಪರಿಸೇವ್ಯಮಾನಂ ನೃತ್ಯಾಶ್ರಯಾ ಕುಟಿಲ ಕುಂತಲ ಕುಂದ ವೃಂದಜುಷ್ಟಂ ಮೀನದ್ವಯ ಶ್ರಿಯಮಹಿ ಕ್ಷಿಪದಬ್ಜ ನೇತ್ರಂ ಧ್ಯಾಯೇನ್ ಮನೋಮಯ ಮತಂದ್ರಿತ ಉಲ್ಲಸದ್ಭ್ರೂ. ಈಗ ಪರಮಾತ್ಮನ ಕಣ್ಣುಗಳನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಯಶ್ ಆತನ ಹುಬ್ಬುಗಳು, ಆತನ ಕಣ್ಣುಗಳು. ಯಶ್ರೀನಿಕೇತಂ ಮಲಿಭಿ ಪರಿಸೇವ್ಯಮಾನಂ ಭೃತ್ಯ ಭೂತ್ಯಾ ಸ್ವಯ ಕುಟಿಲ ಕುಂತಲ ವೃಂದಜುಷ್ಟಂ ಮೀನದ್ವಯ ಶ್ರಿಯಂ ಅಧಿಕ್ಷಿಪದ ಅಬ್ಜನೇತ್ರಂ ಧ್ಯಾಯೇತ್ ಮನೋಮಯ ಪತಂದ್ರಿತ ಉಲ್ಲಸದ್ಭ್ರೂ. ಅಬ್ಜನೇತ್ರಂ ಕಮಲದಂಥ ಕಣ್ಣುಗಳನ್ನು ಧ್ಯಾನ ಮಾಡಬೇಕು. ಆ ಕಣ್ಣು ಹೇಗಿದೆ ಅಂದರೆ ಮೀನದ್ವಯ ಶ್ರಿಯಂ, ಮೀನಿಗೆ ಕಣ್ಣನ್ನು ಯಾವಾಗಲೂ ಮೀನು ಮೀನಾಕ್ಷಿ ಮೀನುಗಳಿಗೆ ಹೋಲಿಸ್ತಾರಂತೆ ಕಣ್ಣುಗಳನ್ನು ಮೀಲಿಗೆ, ಅದಕ್ಕೆ ಮೀನದ್ವಯ ಶ್ರಿಯಂ, ಎರಡು ಮೀನುಗಳ ಕಾಂತಿಯನ್ನು ಹೊಂದಿರತಕ್ಕಂತಹ. ಅಷ್ಟೇ ಅಲ್ಲ, ಅವನ್ನು ಮೀರ್ತಕ್ಕಂತಹ ಮೀನಶ್ರಿಯಂ ಮೀನದ್ವಯ ಶ್ರಿಯಂ ಅಧಿಕ್ಷಿಪತ್, ಎರಡು ಮೀನಿನ ಕಾಂತಿಗಳನ್ನು ಮೆಟ್ಟಿ ನಿಂತಹ ಕಮಲದಂತಹ ಕಣ್ಣುಗಳನ್ನು ಧ್ಯಾನ ಮಾಡಬೇಕು. ಮನೋಮಯಂ ಅತಂದ್ರಿತಂ ಧ್ಯಾಯೇತ್ ಮನೋಮಯಂ ಅತಂದ್ರಿತ. ಮನೋಮಯಂ ಅಂದ್ರೇನು? ವಾಸನಾಮಯ. ಯಾವುದು ದೇವರು ನಮ್ಗೆ ಯಾವುದು ಕಂಡಿಲ್ಲ ಆ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಮನೋಮಯ ವಾಸನಾಮಯವಾದ ರೂಪವನ್ನು ಚಿಂತಿಸಬೇಕು. ಯಾತಕ್ಕೆ ದರ್ಶನಕ್ಕೆ ಹೋಗೋದು ತೀರ್ಥಯಾತ್ರೆಗೆ ಅಂದರೆ ಅವರಿಗೆಲ್ಲ ಕೇಳಿರ್ತೇವೆ ಅಷ್ಟೇ, ಅಲ್ಲಿರೋ ರೂಪಗಳು ಎಂಥ ಮೂರ್ತಿಗಳು ಎಂಥ ಮೂರ್ತಿಗಳವು ಇಂಥವ್ರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿ ಏನರ್ಥ? ದೇವರನ್ನು ನೋಡಿ ಮಾಡಿಸಿದ್ದಾರೆ ಅಂತ ಅರ್ಥ ಆಯ್ತಾ? ದೇವರನ್ನು ನೋಡಿ ಮಾಡಿಸಿದ್ದಾರೆ, ಆದ್ದರಿಂದ ಅವರು ದೇವರನ್ನು ಕಂಡವರು. ಅವರು ಮಾಡಿಸಿದ ಮೂರ್ತಿ ಅಂದರೆ ಹೇಗಿದೆ? ಈಗ ಅಥೆಂಟಿಕ್ ಇದ್ದಿದ್ದಾಗ, ಅಥೆಂಟಿಕ್ ಇರೋದು. ಫೋಟೋ ಬೇರೆ, ವರ್ಣಚಿತ್ರ ಬೇರೆ. ಫೋಟೋದಲ್ಲಿ ಏನಿರುತ್ತೆ ಆ್ಯಕ್ಚುಲಿ? ಇನ್ನೂ ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ? ಎಷ್ಟೇ ಬರೆದ್ರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಕಾಣ್ಬೋದು. ಫೋಟೋ ಜಾಸ್ತಿ ಎಫೆಕ್ಟಿವ್ ಆಗುತ್ತೆ, ಅದು ಕಲರ್ ಫೋಟೋ ಇನ್ನೂ ನ್ಯಾಚುರಲ್ ಆಗುತ್ತೆ, ಕಲರ್ ಫೋಟೋ ಇನ್ನೂ ನ್ಯಾಚುರಲ್. ಆ ರೀತಿ ದೇವ ದೊಡ್ಡ ದೊಡ್ಡ ಪ್ರತಿಷ್ಠಾಪನೆ ಮಾಡಿದ ಏನು ಮಾಡಿರ್ತಾರೆ ಅವರು, ಚಿಂತನೆ ಮಾಡಿರ್ತಾರೆ, ಆದ್ರಿಂದ ಸನ್ನಿಧಾನ ಜಾಸ್ತಿ ಇರುತ್ತೆ, ಅರ್ಥ ಆಯ್ತಾ? ಉಳಿದವರು ಕೇಳಿ ಮಾಡಿರ್ತಾರೆ, ಕೇಳಿ ಮಾಡಿದಾಗ ಏನಾಗುತ್ತೆ? ಅದು ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ. ನೋಡೋದು ಬೇರೆ, ಕೇಳೋದು ಬೇರೆ. ಅದು ಕೇಳಿ ಇನ್ನೊಬ್ಬರಿಂದ ಕೇಳಿ ಮಾಡಿದಾಗ ಇನ್ನೂ ಕಡಿಮೆ ಆಗಿಬಿಡುತ್ತೆ. ಮತ್ತೆ ಇನ್ನೊಬ್ಬರಿಂದ ಕೇಳಿ ಅವ್ರು ಬರೆದೋದಿ ಅವ್ರು ಮಾಡಿಕೊಂಡಾಗ ಡೈಲ್ಯೂಟ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಿಗೆ ಮಹತ್ವ ಏನಂತ ಬ್ರಹ್ಮದೇವರ ಪ್ರತಿಷ್ಠಾಪನೆ ಅಂತ ಹೇಳಿದ ತಕ್ಷಣ ಬ್ರಹ್ಮ ಸಾಕ್ಷಾತ್ ಕಾಣೋರು. ಉಡುಪಿ ಕೃಷ್ಣನ ಯಾತಕ್ಕೆ ಮಹತ್ವ? ಮಧ್ವಾಚಾರ್ಯ ರುಕ್ಮಿಣಿ ದೇವಿ ಮಾಡಿಸಿ ಮಧ್ವಾಚಾರ್ಯ ನೋಡಿರೋದೊಂದು ಹೇಗಿದ್ದಾನೆ ಕೃಷ್ಣ, ಹಾಗೆ ಪರ್ಫೆಕ್ಟ್ ಆಗಿ ಶ್ರೀನಿವಾಸ ತಾನೇ ಕಂಡಿದ್ದಾನೆ, ಆಗ ಮಹತ್ವ ಬರೋದು. ಗೊತ್ತಾ? ನಾವು ಉಳಿದವರು ಎಷ್ಟೇ ಮಾಡಿದ್ರು ಕೂಡ ಅದು ನೋಡಿ ಮಾಡೋದು ಬೇರೆ, ಇರೋದು ಬೇರೆ. ಆ ಹಿನ್ನೆಲೆಯಲ್ಲಿ ಈ ರೂಪಗಳ ವರ್ಣನೆಯನ್ನು ತಿಳಿದವರಿಂದ ಪ್ರತಿಷ್ಠಾಪಿತಾಗಿದ್ದು ವಾದಿರಾಜ ಸ್ವಾಮಿ ಚಿತ್ರ ಇದೆ ತಿಳ್ಕೊಂಬಣೆ, ಸಾವಿರ ಚಿತ್ರ ಬರೆದಿರಬಹುದು. ಅವ್ರು ಏನು ಮಾಡಿಸ್ಕೊಟ್ರು? ತಾಯಿಗೆ ತಾವಿ ವಿಗ್ರಹ ಮಾಡಿಸ್ಕೊಟ್ರು. ಸೊ ನ್ಯಾಚುರಲಿ ಹೇಗಿರಬೇಕು ಅದು? 100%. ಯಾಕೆಂದ್ರೆ ಅವರು ಅವರೇ ಮಾಡಿಸ್ಕೊಟ್ಟ ಮೇಲೆ ಅದು ಹೇಗಿರಬೇಕು? 100% ಇರಬೇಕು. ಆ ಥರ ಉಳಿದು ಬರೆದಾಗ ಬರೋದು ನೋಡಿ ಬರೋದಾಯ್ತಷ್ಟೇ, ಅವರು ತಾವೇ ಸ್ವತಃ ಮಾಡಿಕೊಟ್ಟಾಗ ಅವ್ರ ಆಕ್ಯುರೇಸಿ ಎಂಬುದು 100%. ಆ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ಮಹತ್ವ ಗೊತ್ತಾಯ್ತು. ಎಲ್ಲ ಕಡೆ ಮಧ್ವಾಚಾರ್ಯ ಇದ್ದಾರೆ, ಪಾಜಕದ್ರೆ ಮಧ್ವ ಪ್ರತಿಷ್ಠಾಪನೆ ವಾದಿರಾಜ ಸ್ವಾಮಿ ಮಾಡಿದ್ದ. ಸೊ ನ್ಯಾಚುರಲಿ ಅದು ಸನ್ನಿಧಾನ ಜಾಸ್ತಿ ಆಯ್ತಾಗ, ಯಾಕೆ ಅವ್ರು ಕಣ್ಣಾರೆ ಕಂಡವರು. ಈ ರೀತಿ ಯೋಚನೆ ಮಾಡ್ತಾ ಹೋದ್ರೆ ಎಲ್ಲ ಕಡೆ ಅಲ್ಲೂ ದೇವರು ಇಲ್ಲೂ ದೇವರು ಇದ್ದಾನೆ ಅವೆಲ್ಲ ಹೋಗ್ಬೇಕು ಅಂತ ಕೇಳೋ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಅದಕ್ಕೆ ಮನೋಮಯಂ ಅಂತ ಕರೆದು. ಇದೆಲ್ಲ ಯಾತಕ್ಕೆ ಹೇಳಬೇಕಾಯ್ತು? ಮನೋಮಯಂ ವಾಸನಾಮಯ. ಅಲ್ಲಿ ಕೇಳಿರ್ತಾನೆ, ನೋಡ್ತಾನೆ, ನೋಡಿದಾಗ ಏನಾಗುತ್ತೆ? ಆ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಗೊತ್ತಾಯ್ತಾ? ಅದನ್ನ ಮತ್ತೆ ಮತ್ತೆ ನೋಡೋದೆ, ಅದು 20 ಸತಿ ಬದಲಿಗೆ ಹೋಗಿದ್ದೇನೆ, ಪ್ರತಿ ಸರ್ತಿ ಬ್ರಹ್ಮೋತ್ಸವಕ್ಕೆ ಹೋಗ್ತೇನೆ, ಅರ್ಥ ಏನಂತ ಕೇಳಿದ್ರೆ ನೋಡಿ ನೋಡಿ ವಾಸನೆ ಏನಾಗಿರುತ್ತೆ ಅವರಿಗೆ, ಹೆಚ್ಚು ಕ್ಲಿಯರ್ ಇರುತ್ತೆ. ಒಂದ್ಸರ್ತಿ ನೋಡಿದಾಗ ಬೊಬ್ಬನ ಸರ್ತಿ ನೋಡಿ ಮರ್ತು ಬಿಟ್ಟಿರ್ತಾರೆ, ದಿವಸ ಬರೋ ಕಂಡ್ರೆ ನೆನಪಿರು, ಬಂದಷ್ಟು ಬಂದಪ್ಪ ಅಂತ ಹೇಳ್ತಾರೆ ತಕ್ಷಣನೇ. ಆ ತರ ದಿವಸ ಕಾಂಟ್ಯಾಕ್ಟ್ ಇದ್ದವ್ರ ರೀತಿ ಬೇರೆ, ಅಕೇಶನಲಿ ಕಾಂಟ್ಯಾಕ್ಟ್ ಇರುತ್ತೆ. ಸತ್ಯತ್ಯ ಎಷ್ಟೋ ಬ್ರಹ್ಮೋತ್ಸವಕ್ಕೆಲ್ಲ ಹೋಗುವ ಉದ್ದೇಶ ಏನಂತ ಕೇಳಿದ್ರೆ, ಎಷ್ಟು ಹೋಗುತ್ತೆ ಅನೌನ್ಸ್ ಮಾಡ್ಕೊಳ್ಳೋಕೆ ಹೋಗ್ತಾರೆ ಅಷ್ಟೇ, 20 ಆಯ್ತು 30 ಆಯ್ತು ಅನೌನ್ಸ್ ಮಾಡ್ತಿರ್ತಾರೆ, ಅದು ಮುಖ್ಯ ಅಲ್ಲ. ಆ ರೂಪ ಎಷ್ಟೊತ್ತು ನೋಡಿದ್ರು, ಎಷ್ಟೊತ್ತು ರೂಪ ಚಿಂತನೆ ಆಯಿತು, ಅದು ಅದರ ಮೇಲೆ ಅವರ ಸಿದ್ಧಿ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಗೌರವ ಯಾತಕ್ಕೆ ಜಾಸ್ತಿ ಕೊಡ್ತಾರೆ, ಅಷ್ಟು ಚೆನ್ನಾಗಿ ದರ್ಶನ ಮಾಡೋಕೆ ಬರುತ್ತೀವ್ರಿಗೆ ಅಂತ, ಚೆನ್ನಾಗಿ ವಾಸ ಚಿಂತನೆ ಮಾಡೋಕೆ ಬರುತ್ತಾ, ಅದರಿಂದಾಗಿನೇ ಸರಿ ಇದೆ. ಒಬ್ಬರು ನೋಡಿ ಬರೆಯೋದು ಬೇರೆ, ಎದುರು ಕುಡ್ಸ್ಕೊಂಡೇ ಬರೆಯೋದು ಬೇರೆ, ಇನ್ನೂ ಕ್ಲಾರಿಟಿ ಜಾಸ್ತಿ. ಮಾಡಲ್ ನಿಂತು ಕುಡ್ಸ್ಕೊಂಡ್ಬಿಡ್ತಾರೆ, ಬರಿತಾ ಇರ್ತಾರೆ. ಡೌಟ್ ಬಂದ್ರೆ ಮತ್ತೆ ನೋಡಿ ಬರೀಲಿಕ್ಕಾಗುತ್ತೆ. ಒಂದ್ಸರಿ ನೋಡಿ ಬರಬಿಟ್ಟಾಗ ಏನಾಗುತ್ತಾಗ ಮತ್ತೆ ಸ್ಕೋಪ್ ಇರೋದಿಲ್ಲ, ಮತ್ತೆ ಚಿಂತನೆ ಮಾಡಿಕೊಂಡೇ ಬರೀಬೇಕು. ಅದು ಅಕ್ಯುರಸಿ ಜಾಸ್ತಿ ಆಗ್ಲಿಕ್ಕೆ ಇವೆಲ್ಲ ಬೇಕು. ಯಚ್ಛ್ರೀನಿಕೇತ ಮಲಿಭಿಹಿ ಪರಿಸೇವ್ಯಮಾನಂ ಭೂತ್ಯ ಸ್ವಯ ಕುಟಿಲ ಕುಂತಲ ವೃಂದ ಜುಷ್ಟಂ. ಮತ್ತೆ ಇನ್ಹೇಗಿದೆ, ಸಾಕ್ಷಾತ್ ಭೂತ್ಯ ಮಹಾಲಕ್ಷ್ಮಿಯಿಂದ ಸ್ವಯ ಪರಿಸೇವ್ಯಮಾನಂ, ತಾನಾಗಿ ಸೇವೆ ಮಾಡಲ್ಪಡ್ತಕ್ಕಂತಹ, ಅದನ್ನೇ ತಾನೇ ಸೇವೆ ಮಾಡುತ್ತೆ ಹೇಳು ಅಂತ ಹೇಳಿದ ದಾಸರು. ತನ್ನಿಂದಲೇ ಸೇವೆ ಮಾಡತಕ್ಕಂತಹ ಯಶ್ರೀನಿಕೇತಂ, ಮಹಾಲಕ್ಷ್ಮಿಯ ಸನ್ನಿಧಾನ ಇರತಕ್ಕಂಥದ್ದು. ಅಲಿಭಿಹಿ ಪರಿಸೇವ್ಯಮಾನಂ ಭೂತ್ಯ ಸ್ವಯ ಕುಟಿಲ ಕುಂತಲ ವೃಂದ ಜುಷ್ಟಂ. ತಲೆ ಮೇಲೇನಿದೆ ಅಂತೆ, ಕುಟಿಲ ಕುಂತಲಗಳು. ಕುಂತಲ ಅಂದರೆ ಕೂದಲುಗಳು, ಕುಟಿಲ ಅಂದರೆ ವಕ್ರ. ಮುಂಗುರುಳು ತಲೆ ಮೇಲೆ ಹಾರಾಡ್ತಾ ಇದೆ ಪರಮಾತ್ಮನ ಮುಖದ ಮೇಲೆ. ಅಂಥ ಒಂದು ಮುಖವನ್ನು ಚಿಂತಿಸಬೇಕು. ಮುಖ, ಕಣ್ಣು, ಉಲ್ಲಸದ್ ಭ್ರು ಹುಬ್ಬುಗಳು. ಭ್ರು ಅಂದರೆ ಹುಬ್ಬುಗಳು, ಇಂಗ್ಲೀಷ್ನಲ್ಲಿ ಹಾಗೆ ಬಂದಿದೆ, ಬ್ರೋ ಅಂತಾರೆ ಅಷ್ಟೇ, ಭ್ರೂ ಬ್ರೋ ಅಷ್ಟೇ, ವ್ಯತ್ಯಾಸನೇ ಇಲ್ಲ. ಇಂಗ್ಲೀಷ್ ಕಾರಣ ಸಂಸ್ಕೃತ ಪದ ಡೈರೆಕ್ಟ್ ಹೋಗಿರೋದು. ಹೊಡಿತಕ್ಕಂಥ ಹುಬ್ಬುಗಳು, ಆಮೇಲೆ ಕುಂತಲಗಳು, ಕಣ್ಣಿನ ಕಣ್ಣು, ಅದೇ ಅಲ್ಲಿರ್ತಕ್ಕಂಥ ದುಂಬಿಗಳು ಎಲ್ಲವನ್ನು ಸೇರಿ ಚಿಂತನೆ ಮಾಡಬೇಕು. ತಸ್ಯಾವಲೋಕಮಧಿಕಂ ಕೃಪಯಾತಿ ಘೋರ ತಾಪತ್ರಯೋಪಶಮನಾಯ ಸೃಷ್ಟಮಕ್ಷ್ಣೋ ಸ್ನಿಗ್ಧಸ್ಮಿತಾನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇಚ್ಚಿರಂ ವಿತತ ಭಾವನೆಯ ಗುಹಾಯಾಂ. ತಸ್ಯ ಅವಲೋಕಂ, ಈ ಪರಮಾತ್ಮನ ನೋಟಲ್ಲಿ ಚಿಂತನೆ ಮಾಡಬೇಕು. ಸಾನುರಾಗ ಅವಲೋಕನಂ, ಇದೆಲ್ಲ ದ್ವಾದಸ್ತೋತ್ರ ಹೋದರೆ ಅರ್ಥ ಆಗುತ್ತೆ. ಪರಮಾತ್ಮನ ಅವಲೋಕನ ನಮ್ಮನ್ನು ಹೇಗೆ ನೋಡ್ತಾನೆ. ಈ ಮೂರ್ತಿಗಳು ಹೇಗಿರಬೇಕು ಅಂದರೆ, ಪೂರ್ತಿ ಕಣ್ಣು ಮುಚ್ಚಿರೋ ಮೂರ್ತಿ ಪ್ರತಿಷ್ಠಾಪನೆ ಮಾಡಬಾರ್ದು. ಪೂರ್ತಿ ಎಲ್ಲೋ ನೋಡೋ ಮೂರ್ತಿನ ಪ್ರತಿಷ್ಠಾಪನೆ ಹೇಗಿರ್ಬೇಕಂತೆ, ಭಕ್ತರು ನೋಡಾಗಿರ್ಬೇಕಂತೆ ಕರೆಕ್ಟಾಗಿ. ಅದಕ್ಕೋಸ್ಕರ ಕಣ್ಣನ್ನು ಹೀಗಿರಬೇಕು ಅಂತ ವರ್ಣನೆ ಮಾಡ್ತಾರೆ. ಅವಲೋಕ ಕಣ್ಣು ಬೇರೆ, ಅವಲೋಕ ಬೇರೆ. ಕಣ್ಣು ಅಂದ್ರೆ ಕಣ್ಣಷ್ಟೇ, ಅವಲೋಕ ಅಂದ್ರೆ ನೋಟ. ತಸ್ಯ ಅವಲೋಕಂ ಅಧಿಕಂ ಕೃಪಯಾ ಅತಿ ಘೋರಂ. ಕಂಚಿ ವರದರಾಜ ಸ್ವಾಮಿ ಚಿತ್ರ ಇದೆಯಲ್ಲ, ನೋಡಿದ್ರೆ ಅಂತ ಮಂದಹಾಸ ಅಂತ ಡೈರೆಕ್ಟ್ ನೋಡ್ತಿದ್ದ ಕಾಣಿಸುತ್ತೆ. ತಸ್ಯ ಅವಲೋಕಂ ಅಧಿಕಂ ಕೃಪಯಾ ಅತಿ ಘೋರ ತಾಪತ್ರಯೋಪಶನಾಯ ನಿಸೃಷ್ಟಂ ಅಕ್ಷ್ಣೋ. ಅಕ್ಷ್ಣೋ ಅವಲೋಕಂ, ಆತನ ಕಣ್ಣುಗಳ ನೋಟ ಹೇಗಿದೆ ಅಂದ್ರೆ, ಕೃಪಯ ಅತ್ಯಂತ ಕೃಪೆಯಿಂದ ಅತಿ ಘೋರ ತಾಪತ್ರಯ ಉಪಶಮನಾಯ ನಿಸೃಷ್ಟಂ. ಅತ್ಯಂತ ಘೋರ ತಾಪತ್ರಯಗಳನ್ನು ಏನಿದೆ ಅದು ಪರಿಹಾರ ಮಾಡೋಕ್ಕೋಸ್ಕರ ನೋಡ್ತಾನಂತೆ ಪರಮಾತ್ಮ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೇ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿರೋಕಯ. ದೇವರು ನೋಡಿದಾಗ ನಮ್ಮ ಪಾಪಗಳೆಲ್ಲ ಹೋಯಿತು ಅಂತ ಅರ್ಥ. ಕೃಪಯಾ ಅತಿ ಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಂ ಅಕ್ಷ್ಣೋ. ಸ್ನಿಗ್ಧಸ್ಮಿತಾನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇಚ್ಚಿರಂ ವಿತತ ಭಾವನೆಯ ಗುಹಾಯಾಂ. ಸ್ನಿಗ್ಧಸ್ಮಿತ ಅನುಗುಣಿತಂ, ಮನೋ ಅತ್ಯಂತ ಪ್ರೀತಿಯ ಮಂದಹಾಸದಿಂದ ಅನುಗುಣಿತ ಮಲ್ಟಿಪ್ಲೈ ಆಗಿದೆ. ಮತ್ತೆ ಅದು ವಿಪುಲ ಪ್ರಸಾದಂ, ಒಂದು ಕಡೆಗೆ ನೋಡಿದ್ದು ನೋಟ, ಒಂದು ಕಡೆ ಮಂದಹಾಸ, ಒಂದು ಕಡೆ ಇನ್ನೂ ಕ್ಲಿಯರ್ ಆಯ್ತಾಗ. ನೋಡಿದ್ರು ಮುಖ ಗಂಟು ಹಾಕ್ಕೊಂಡ್ರು ಬೇರೆ ಆಯ್ತು, ನೋಡಿದ್ರು ಸುಮ್ಮನೆ ಇದ್ರು ವಾಸಿ ಆಯ್ತು, ನೋಡಿದ್ರು ನಕ್ರು ಇನ್ನೂ ಜಾಸ್ತಿ ಆಯ್ತು. ಆ ನೋಟ ಪ್ಲಸ್ ಮಂದಹಾಸ ಏನ್ ಮಾಡುತ್ತೆ, ಇಂಟೆನ್ಸಿಫೈ ಮಾಡುತ್ತೆ ಅನುಗ್ರಹ. ಅಂದ್ ವಿಪುಲ ಪ್ರಸಾದಂ ಧ್ಯಾಯೇಚ್ಚಿರಂ ವಿತದ ಭಾವನೆಯ. ವಿಶೇಷ ಭಾವನಾ ಅಂದ್ರೆ ಭಕ್ತಿ, ವಿಶೇಷ ಭಕ್ತಿಯಿಂದ ಧ್ಯಾನ ಮಾಡಬೇಕು. ಎಲ್ಲಿ ಅಂದ್ರೆ ಗುಹಾಯಂ, ಮನಸ್ಸಿನ ಹೃದಯ ಗುಹೆಯಲ್ಲಿ ಧ್ಯಾನ ಮಾಡಬೇಕು. ಇದೆಲ್ಲ ಧ್ಯಾನ ಆದ್ರಿಂದ ಹೊರಗೆ ನೋಡೋದಲ್ಲ, ಒಳಗೆ ನೋಡಬೇಕಿದ. ಹಾಸಂ ಹರೇರವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯ ಯಾಸ್ಯ ಭೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಆಮೇಲೆ ಹಾಸಂ, ಹರೇಹೇ ಹಾಸಂ ಧ್ಯಾಯೇತ್, ಪರಮಾತ್ಮನ ಮಂದಹಾಸವನ್ನು ಧ್ಯಾನ ಮಾಡಬೇಕು. ಅವನತ ಅಖಿಲ ಲೋಕ ತೀವ್ರ ಶೋಕ ಅಶ್ರುಸಾಗರ ವಿಶೋಷಣಂ ಮತ್ಯುದಾರಂ. ಅವನತ ತಲೆಬಾಗಿದಂತಹ ಜನಗಳ, ಅಖಿಲ ಎಲ್ಲ ಜನಗಳ ತೀವ್ರ ಶೋಕ, ತೀವ್ರವಾದ ಶೋಕದ ಅಶ್ರುಸಾಗರ, ಕಣ್ಣೀರಿನ ಸಮುದ್ರವನ್ನ ವಿಶೋಷಣಂ ಒಣಗಿಸಿ ಹಾಕತಕ್ಕಂತಹ. ಯಾರು ಭಕ್ತರಾಗಿರ್ತಾರೆ ಅವರು ಶೋಕ ಸಮುದ್ರ, ಆ ಸಮುದ್ರವನ್ನು ಏನ್ ಮಾಡ್ತಾನೆ ಪರಮಾತ್ಮ ನೋಡಿದ ತಕ್ಷಣ ಎಲ್ಲ ಒಣಗಿ ಹೋಗಿಬಿಡಬೇಕು. ಅಂತ ಉದಾರ ಹಾಸಂ, ಶ್ರೇಷ್ಠವಾದ ಮಂದಹಾಸವನ್ನ ಧ್ಯಾನ ಮಾಡಬೇಕು. ಸಮ್ಮೋಹನಾಯ ರಚಿತಂ ನಿಜಮಾಯ ಯಾಸ್ಯ ಮಮ್ಮು ಮುರುಮಂಡಲಂ ಮನುಸುತೆ ಮಕರಧ್ವಜಸ್ಯ. ನಿಜಮಾಯೆಯ ಸಂಮೋಹನಾಯ ರಚಿತಂ. ಪರಮಾತ್ಮ ಇನ್ನೇನು ಮಾಡಿದ್ದಾನೆ, ಕಿಂಚ ನಿಜಮಾಯ ಸ್ವೇಚ್ಛೆಯ ಮಕರಧ್ವಜಶ್ಚ ಕಾಮಶ್ಚ ಸಂಮೋಹನಾಯ ರಚಿತಂ. ಹರೇರ್ ಭೂಮಂಡಲಂ ಚಿಂತೆಯೇ, ಪರಮಾತ್ಮನ ಭೂಮಂಡಲ ಮೇಲಿದೆ. ಭೂಮಂಡಲ ಹೇಗಿದೆ ಅಂತ ಕೇಳಿದರೆ, ಈ ಮಕರಧ್ವಜ ಅಂದರೆ ಯಾರು? ಮನ್ಮಥ. ಮನ್ಮಥನೇ ಮೋಹಗೊಳ್ಳಬೇಕು. ಮನ್ಮಥ ಉಡಿದವರು ಮೋಹಗೊಳಿಸಿದರೆ ಪರಮಾತ್ಮನ ನೋಡಿ ಏನಾಗ್ತಾನೆ ಅಂತ, ಮನ್ಮಥ ತಾನೇ ಮೋಹಿತನಾಗಿಬಿಡ್ತಾನೆ. ಅಂತ ಭೂಮಂಡಲದಿಂದ ಕೂಡಿರತಕ್ಕಂತಹ ಮುಖದಲ್ಲಿರ್ತಕ್ಕಂಥ ಮಂದಹಾಸವನ್ನು ಧ್ಯಾನ ಮಾಡಬೇಕು. ಇಲ್ಲೆಲ್ಲ ರಿಪೀಟ್ ಆಗುತ್ತೆ, ಹಾಸ ನೋಟ ಇವೆಲ್ಲ ಮೂರರಲ್ಲೂ ಕೂಡ ಒಂದು ಬಟ್ಟಿಗೆ ಮುಖದಲ್ಲಿ ಎಲ್ಲ ಒಟ್ಟಿಗೆ ಕಾಣೋದ್ರಿಂದ ಯಾವುದಕ್ಕೆ ಹೆಚ್ಚು ಸ್ಟ್ರೆಸ್ ಕೊಡ್ತಾರೋ ಅದು ಹೆಚ್ಚು ಕಾಣಬೇಕಷ್ಟೆ. ಮಕರಧ್ವಜಸ್ಯ ಮನುಸುತೇ, ಮನುವಿನ ಮಗಳೇ ಅಂದರೆ ಯಾರು? ದೇವಹೂತಿ ಅಂತ ಸಂಬೋಧನೆ ಇದು, ಮನುವಿನ ಮಗಳೇ ಅಂತ ಅರ್ಥ. ಮನೋಹೋ ಸುತ ಮನುಸುತ, ಅವಳ ಸಂಬೋಧನೆ ಮನುಸುತೆ. ಧ್ಯಾಯಾನ ಧ್ಯಾನಾಯನಂ ರಹಸಿ ತತ್ ಬಹುಲಾಥ ರೋಷ್ಠಂ ಭಾಸಾರುಣಾಯಿತ ತನು ದ್ವಿಜಕುಂದ ಪಂಕ್ತಿ ಧ್ಯಾಯೇ ಸ್ವಹೃತ್ ಕುಹರಕೇ ಅವಸಿತಸ್ಯ ವಿಷ್ಣೋ ಭಕ್ತಾರ್ದ್ರಯರ್ಪಿತ ಮನಃ ನ ಪೃಥಕ್ ದಿದೃಕ್ಷೇತ್. ಧ್ಯಾನಾಯನಂ ರಹಸಿ ತತ್ ಬಹುಲಾಥ ರೋಷ್ಠ ಭಾಸ ಅರುಣಾಯಿತ ತನು ದ್ವಿಜಕುಂದ ಪಂಕ್ತಿ. ಈಗ ದೇವರ ಹಲ್ಲುಗಳನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಪರಮಾತ್ಮ. ದಂತ ಕುಂದ ಪಂಕ್ತಿ, ಕುಂದ ಅಂದರೆ ಜಾಜಹು, ಜಾಜಹು ಇದ್ದಾಗ ಹಲ್ಲು ಆಗಿರ್ಬೇಕಂತೆ. ಜಾಜಹುವಿನಲ್ಲಿ ಎರಡಿದೆ, ಬ್ರೈಟ್ ಆಗಿ ಕಾಣುತ್ತೆ, ಚಿಕ್ಕದಿರಬೇಕು ಬ್ರೈಟ್ ಇರಬೇಕು. ದ್ವಿಜ ಕುಂದ ಪಂಕ್ತಿ ಅರುಣ ಭಾಸ ಅರುಣಾಯಿತ, ಆದರೆ ಸ್ವಲ್ಪ ಕೆಂಪು ಕಾಣುತ್ತಂತೆ. ಪರಮಾತ್ಮನ ಹಲ್ಲಿರೋದೆಲ್ಲ ಬಿಳಿನೇ, ಸ್ವಲ್ಪ ಕೆಂಪು ಕಾಣುತ್ತಂತೆ. ಇದ್ಯಾಕೆ ಅಂತ ಕೇಳಿದರೆ ತುಟಿ ಕೆಂಪಿದೆ, ರಿಫ್ಲೆಕ್ಟ್ ಆಗುತ್ತಂತೆ, ಅದು ಕೆಂಪು ಕಾಣುತ್ತೆ ಅಂತೇಳಿ. ಕೆಂಪು ತುಳ್ಳು ರಿಫ್ಲೆಕ್ಟ್ ಆಗೋದ್ರಿಂದ ಹಲ್ಲುಗಳು ಹೊಳಿತಾ ಇದೆ, ರಿಫ್ಲೆಕ್ಟ್ ಆದ ಕ್ಲಿಯರ್ ಆಗಿ ಕೆಂಪು ಕಾಣಿಸುತ್ತೆ. ಅರುಣಾಯಿತ ಯಾವುದರಿಂದ? ಬಹುಲ ಅಧರಾಷ್ಟ ಭಾಸ ಅರುಣಾಯಿತ, ಬಹಳವಾದ ತುಟಿಗಳ ಕೆಂಪಿನಿಂದಾಗಿ ಕೆಂಪಾಗಿ ಕಾಣತಕ್ಕಂತಹ ಚಿಕ್ಕದಿರತಕ್ಕಂತಹ ಬೆಳಗಿರತಕ್ಕಂತಹ ಜಾಜಿ ಹೂವಿನಂತಹ ಪರಮಾತ್ಮನ ದಂತಪಂಕ್ತಿಯನ್ನು ಧ್ಯಾನ ಮಾಡಬೇಕು. ಧ್ಯಾನ ರಹಸಿ, ಇದನ್ನು ಬಂದು ಎಲ್ಲೋ ಧ್ಯಾನ ಮಾಡಿ ಜಾಗ ಹಿಡ್ತಾರೆ, ಎಲ್ಲೆಲ್ಲೋ ಧ್ಯಾನ ಮಾಡಿ ಡಿಸ್ಟರ್ಬ್ ಆಗುತ್ತೆ, ರಹಸಿ ಏಕಾಂತದಲ್ಲಿ ಧ್ಯಾನ ಮಾಡಬೇಕು. ಧ್ಯಾಯೇ ಸ್ವಹೃತ್ ಕುಹರಕೆ, ಕುಹರಕ ಅಂದರೆ ಗುಹೆ, ತನ್ನ ಹೃದಯ ಮಂಡಲದಲ್ಲಿ ಧ್ಯಾನ ಮಾಡಬೇಕಾದ್ರೆ ಹೊರಗಲ್ಲ. ಅವಸಿತಸ್ಯ ವಿಷ್ಣೋಹೋ ಭಕ್ತ್ಯಾ ಆರ್ದ್ರಯ ಅರ್ಪಿತ ಮನಃ, ಅತ್ಯಂತ ಭಕ್ತಿಯಿಂದ ಮನಸ್ಸನ್ನೆಲ್ಲ ಹಾಕಿಬಿಟ್ಟು ನೋಡಬೇಕು. ನಾ ಪೃಥಕ್ ದೇದೃಕ್ಷೆ, ಬೇರೆ ಕಡೆ ಮನಸ್ಸು ಹಾಕಬಾರ್ದು. ನ ಕಿಂಚಿದಪಿ ಚಿಂತೆಯೇ, ಬೇರೆ ಏನನ್ನೂ ಧ್ಯಾನ ಮಾಡದೇನೆ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಇವೆಲ್ಲ ಕೇಳಿದಾಗ ಧ್ಯಾನ ಮಾಡೋ ಸುಲಭ ಆಗುತ್ತೆ, ಇಲ್ಲವರು ಸ್ವಲ್ಪತ್ತಿಗೆಲ್ಲ ಚೇಂಜ್ ಆಗಿಬಿಡುತ್ತೆ, ನೋಡಿ ನೋಡ್ತಿರ್ಲಿಕ್ಕೆ ಬದಲಾಗಿಬಿಡುತ್ತೆ. ಇಲ್ಲವರು ಇನ್ಯಾರು ಹೇಳ್ಬೇಕು ಅಷ್ಟು ಪರ್ಫೆಕ್ಟ್ ಆಗಿ ಹೇಳೋದು ಯಾರಿಗೆ ಸಾಧ್ಯ? ಹೌದಲ್ಲ, ಪರ್ಫೆಕ್ಟ್ ಆಗಿ ಹೇಳೋದು ತನ್ನ ಫೋಟೋ ತಾನೇ ಸಾನೇ ಸಿಗ್ನೇಚರ್ ಇನ್ನೊಬ್ರ ಕಡೆ ಮಾಡಿಸಿದ್ರೆ ಹೇಗಿರುತ್ತೆ? ತಪ್ಪಾಗಿಬಿಡುತ್ತಾ? ಏವಂ ಹರೌ ಭಗವತಿ ಪ್ರತಿಲಬ್ಧ ಭಾವೋ ಭಕ್ತ್ಯಾ ದ್ರವದೃದಯ ಉತ್ಪುಲಕ ಪ್ರಮೋದ ಔತ್ಕಂಠ್ಯ ಕಣ್ಬಾಷ್ಪ ಕಲಯಾ ಮುಹುರದ್ಯಮಾನ ತಚ್ಚಾಪಿ ಚಿತ್ತ ಪಡಿಶಂ ಶನಕೈರ್ವಿಯುಂಕ್ತೆ. ಏವಂ ಹರೌ ಭಗವತಿ ಪ್ರತಿಲಬ್ಧ ಭಾವ ಭಕ್ತ್ಯಾ ಪ್ರವೃದ್ಧ ಹೃದಯ ದ್ರವದೃದಯ ಉತ್ಪುಲಕ ಪ್ರಮೋದ ಔತ್ಕಂಠ್ಯ ಬಾಷ್ಪಕಲಯ ಮುಹುರದ್ಯಮಾನ ತಚ್ಚಾಪಿ ಚಿತ್ತ ಬಡಿಶಂ ಶನಕೈರ್ವಿಯುಂಕ್ತೆ. ಏವಂ ಹೀಗೆ ಧ್ಯಾನ ಮಾಡ್ತಿದ್ರೆ ಏನಾಗುತ್ತೆ? ಏವಂ ಹರೌ ಭಗವತಿ, ಹರಿಯಾದ ಭಗವಂತನಾದ ಹರಿಯಲ್ಲಿ ಪ್ರತಿಲಬ್ಧ ಭಾವ, ಮನಸ್ಸೊಳ್ಳೆ ಶಿಖರವಾಗಿ ನಿಂತುಬಿಡ್ತು. ಭಕ್ತ್ಯಾ ದ್ರವದೃದಯ, ಭಕ್ತಿಯಿಂದ ಮನಸ್ಸು ಕರಿಹೋಗಿದೆಯಂತೆ. ಉತ್ಪುಲಕ ಪ್ರಮೋದ, ಮೈನ ರೋಮಾಂಚನವಾಗ್ತಾ ಇದೆ. ಉತ್ಪುಲಕ ಪ್ರಮೋದ ಔತ್ಕಂಠ್ಯ ಬಾಷ್ಪಕಲಯ, ಆನಂದದಿಂದ ಕಣ್ಣಲ್ಲಿ ನೀರು ಸುರಿಯುತ್ತಂತೆ. ಔತ್ಕಂಠ್ಯ ಬಾಷ್ಪಕಲಯ, ಅದೇ ನಗುವರು ರೋಜಿಸುವರು ನಾಟ್ಯವಾಡೋರು ಅಂತಾರಲ್ಲ ಹಾಗೆ. ಔತ್ಕಂಠ್ಯ ಕಾತರತೆಯಿಂದಾಗಿ ಉಕ್ಕಿದಂತಹ ಬಾಷ್ಪಗಳ ಕಲ, ಕಣ್ಣೀರಿನ ಪ್ರವಾಹದಿಂದ ಬಹುರದ್ಯಮಾನ, ಬಹಳ ಸಂತೋಷದಿಂದ. ತಚ್ಚಾಪಿ ಚಿತ್ತ ಬಡಿಶಂ ಶನಕೈರ್ಬಿಯುಂಕ್ತೆ, ಆ ಚಿತ್ತ ಬಡಿಶ, ಆ ಚಿತ್ತ ಮನಸ್ಸು ಎಳ್ಕೊಂಡು ಹೋಗುತ್ತಲ್ಲ, ಎಳ್ಕೊಂಡು ಹೋಗೋ ಸ್ಥಿತಿ ದಾಟಿಬಿಡ್ತಾನೆ ಅಂತ ಹೇಳ್ತಾರೆ. ಬಡಿಶ ಅಂದ್ರೆ ಗಾಳ, ಮನಸ್ಸಾಗ್ತಕ್ಕಂಥ ಗಾಳದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ, ಬೇರೆ ಕಡೆ ಮನಸ್ಸು ಹೋಗದಂತೆ ಎದ್ದು ಬಿಡ್ತಾನೆ. ಸ್ವಶಿಷ್ಟಿ ವಿಶಿಷ್ಟತ್ವ ಅಪ್ರಯತ್ನೇನ ಧ್ಯಾನಾಂತರಂ ಸಮಾಧಿಂ ಕರೋದು. ಆ ಏನಾಯಿತು ಡೀಪ್, ಇದಕ್ಕು ಮೊದಲು ನೋಯ್ ಸ್ವಲ್ಪ ಎಚ್ಚರ ಇರುತ್ತೆ, ಧ್ಯಾನ ಕೂತಾಗ ಎಚ್ಚರ ಇರುತ್ತೆ, ಬರ್ತಾ ಬರ್ತಾ ಈ ಡೀಪ್ ಇನ್ವಾಲ್ವ್ ಎಚ್ಚರ ತಪ್ಪು ಹೋಗಿಬಿಡುತ್ತೆ. ಅದೇ ಚಿತ್ತ ಬಡಿಶಂ ವಿಯೋಗ, ಮನಸ್ಸನ್ನು ಡೀಲಿಂಗ್ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾನೆ. ಆ ಸ್ಟೇಜಲ್ಲಿ ಅವನು ಮತ್ತೆ ಬಸ್ಲಕ್ಕಾಗೋದಿಲ್ಲ, ಆ ಸ್ಟೇಜಲ್ಲಿ ಕೂತಾಗ ಏನಾಗ್ತಾನೆ ಅವನು, ಆವಾಗ ಶಮೀಕರ ಆ ರೀತಿ ಕೂತಿದ್ದಾಗಲೇ ಬರೀ ಬಂದ್ರೆ ಗೊತ್ತಾಗಲಿಲ್ಲ ಅದನ್ನು. ಯಾಕೆ ಮನಸ್ಸು ಏನಾಯ್ತು, ಈಗ ಪೂರ್ತಿಯಾಗಿದೆ, ಸುಪ್ತ ಸ್ಥಿತಿಯಲ್ಲಿ ಬಂದು ದೇವರು ನೋಡ್ತಾ ಇದ್ದಾನೆ. ಅದು ಅರ್ಥ ಮಾಡಿಕೊಂಡ್ರೆ ಧ್ಯಾನ ಬೇರೆ, ಡೀಪ್ ಧ್ಯಾನ ಬೇರೆ. ಅಪರೋಕ್ಷ ಜ್ಞಾನಕ್ಕಿಂತ ಸಮಾಧಿ ಬೇಕು, ಇಲ್ಲದವರ ಸಾಧ್ಯ ಇಲ್ಲ. ಮುಕ್ತಾಶ್ರಿ ಹೌದು, ಭಗವತ್ ಯಾತಕ್ಕೆ ಬಂತು? ಏವಂ ಹರೌ ಭಗವತ್, ಭಗವತ್ ಭಗವಾನ್ ಶಬ್ದ, ಭಗವತ್ ಶಬ್ದ, ಭಗವಾನ್ ಭಗವಂತವು ಭಗವಂತ ಅಂತ ನಡೆಯೋದು. ಭಗವತ್ ಎಂಬ ಸಪ್ತಮಿ ಏಕವಚನ, ಭಗವಂತನಲ್ಲಿ ಅಂತ ಅರ್ಥ. ಭಗವತಿ ಅನ್ನೋದೇನು ಗೊತ್ತಾ, ಭಗವತಿ ಭಗವತ್ಯೋ ಭಗವತ್ಯ, ಅದು ಭಗವತಿ ಶಬ್ದ. ಅದು ಇದು ಭಗವತ್ ಶಬ್ದ, ಭಗವತಿ ಶಬ್ದ, ಗೌರಿ ಶಬ್ದ ನಡೆಯುತ್ತೆ. ಮತ್ತೆ ಭಗವತಿ ಅಂದ್ರೆ ಸ್ತ್ರೀಲಿಂಗ, ಭಗವಾನ್ ಅಂದ್ರೆ ಪುಲ್ಲಿಂಗ. ಭಗವತಿ ಅನ್ನೋದು ಸಪ್ತಮಿ ಏಕವಚನ ಇದೆ, ಭಗವತಿ ಅಲ್ಲ. ಭಗವತ್ ದೀರ್ಘವಾದ ಸ್ತ್ರೀಲಿಂಗ ಆಗುತ್ತೆ, ದೀರ್ಘ ಅಲ್ಲ ಹ್ರಸ್ವ. ಭಗವತಿ ಅಷ್ಟೇ, ಭಗವಂತನಲ್ಲಿ ಅಂತ ಅರ್ಥ. ಪ್ರತಿಲಬ್ಧ ಭಾವ ಮನಸ್ಸಿ ಅಂತೇವಲ್ಲ ಹಾಗೆ. ಭಕ್ತ್ಯಾ ದ್ರವದೃದಯ ಉತ್ಪುಲಕ ಪ್ರಮೋದ ಮುಕ್ತಾಶ್ರಯಂ ಯರ್ಹಿ ನಿರ್ವಿಷಯಂ ಸ್ವಚಿತ್ತಂ ನಿರ್ವಾಣಮೃಚ್ಛತಿ ಮನಃ ಸಹಸಾ ಯಥಾರ್ಥಿ ಆತ್ಮಾನಮತ್ರ ಪುರುಷೋ ಅವ್ಯವಧಾನಮೇಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣ ಪ್ರವಾಹ. ಅದು ನಾಳೆ ಕಟ್ಟಣ ಮಾಡ. ಐಜ್ಯತೆ ವಿಧೀಶಾನ ಚಕ್ರಪೂರ್ವೈ ಸದಾಮಕೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ.